ಹೋಗ್ಬೇಕು. ನಿನ್ನೆ ಬರಲಿಲ್ಲ, ತಮ್ಮ ಮೂಗು ಹೋದ್ರು ಪರವಾಗಿಲ್ಲ, ಮೂಗು ಕತ್ತರಿಸಿಕೊಂಡ್ರು ಪರವಾಗಿಲ್ಲ, ಪ್ರಯಾಣ ನಿಲ್ಲಿಸ್ಬೇಕು. ಎಷ್ಟು ಆಶ್ಚರ್ಯ, ಪ್ರಯಾಣ ಮತ್ತೆ ಬರ್ತಾನೆ ಅವನು, ಮೂಗು ಮತ್ತೆ ಬರುತ್ತಾ? ಯೋಚನೆ ಕೂಡ ಮಾಡೋದಿಲ್ಲ. ಪ್ರಯಾಣ ಆಮೇಲೆ ಮಾಡಲಿಕ್ಕೂ ಬರುತ್ತೆ, ಆದರೆ ಮೂಗು ಮತ್ತೆ ಬರೋದಿಲ್ಲ ಎಂಬ ತಿಳುವಳಿಕೆ ಕೂಡ ಇಲ್ಲ. ಮೂರ್ಖರ ಲಕ್ಷಣ ಇಷ್ಟೇನೆ, ಅವ್ರಿಗೆ ಆ ಕಾಲಕ್ಕೆ ಏನು ಸಾಧನೆ ಮಾಡಬೇಕು ಅಂತ ಮಾಡ್ತಾರೆ ಹೊರತು ಮುಂದೇನಾಗುತ್ತೆ ಯೋಚನೆ ಮಾಡೋದಿಲ್ಲ. ಅದಕ್ಕೇನೆ ದುರಾಲೋಚನೆ ಬೇರೆ, ದೂರಾಲೋಚನೆ ಬೇರೆ. ಎಷ್ಟೋ ಸತ್ಯ ಪದ ವ್ಯತ್ಯಾಸ ಗೊತ್ತಿರೋದು ಬಹಳ ಜನಗಳಿಗೆ. ಎಷ್ಟೋ ದಿನಪ್ಪ ಒಂದನಾಟ್ಮೆ ಮಾಡ್ಬೇಕಾದ್ರೆ ಇಂಥ ಕೆಲಸ ಮಾಡಿಬಿಡ್ತಾರೆ. ಆಚಾರ್ಯ ಭಾರಿ ದುರಾಲೋಚನೆ ಉಂಟು ಅಂತ ಹೇಳಿಬಿಡ್ತಾರೆ, ಬೋಧೋಯ್ತಲ್ಲಿ ಕತೆ ಮುಗಿತಲ್ಲಿ. ವ್ಯತ್ಯಾಸನೇ ಗೊತ್ತಿಲ್ಲ ಅವರಿಗೆ. ದೂರಾಲೋಚನೆ ಎಂದು ಪದ ಒಳ್ಳೆ ಪದ ಅದು. ದೂರ ಆಗೋದನ್ನು ಒಂದು ಮೊದಲೇ ಯೋಚನೆ ಮಾಡಿಬಿಟ್ಟು ರೆಮಿಡಿಯಲ್ ಮೆಜರ್ ತಗೋತಾರಲ್ಲ, ಅದಕ್ಕೆ ದೂರಾಲೋಚನೆ ಮಾಡೋದು ಅಂತ ಕರೀತಾರೆ. ದುರಾಲೋಚನೆ ಅಂದ್ರೆ ಕೆಟ್ಟ ಪದ ಅದು. ಎರಡು ಸಂಸ್ಕೃತ ಪದಗಳೇ, ಅವ್ರಿಗೆ ವ್ಯತ್ಯಾಸನೇ ಗೊತ್ತಿರೋದಿಲ್ಲ. ಇನ್ನು ಒಂದನಾಟ ಭಯಂಕರ ಒಂದನಾಟ ಮಾಡ್ತಾರೆ, ಇವರಿಗೆ ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳಿಬಿಡ್ತಾರೆ ಜೋರಾಗಿ. ಕೃತಜ್ಞ ಬೇರೆ, ಕೃತಜ್ಞ ಬೇರೆ, ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ಕೃತಜ್ಞ ಒಂದು ಬರೀ ಒಳ್ಳೆ ಗ್ರೇಟ್ಫುಲ್ ಆಗಿದ್ದೇವೆ ಅಂತ, ಕೃತಜ್ಞ ಅಂತ ಹೇಳಿದ್ರೆ ಅನ್ಗ್ರೇಟ್ಫುಲ್ ಆಗಿದ್ದೇವೆ ಅಂತ ಅರ್ಥ. ಅಂದ್ರೆ ಸಂಸ್ಕೃತ ಭಾಷೆ ಬಹಳ ವಿಚಿತ್ರ ಭಾಷೆ, ಅದು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮಹತ್ವ. ಬೇರೆ ಎಲ್ಲ ಭಾಷೆಗಳು ತಮ್ಮದೇ ಆದ ನಿಯಮ ಇರ್ತದೆ, ಆ ನಿಯಮನ ಅರ್ಥ ಮಾಡಿಕೊಂಡು ಉಪಯೋಗಿಸಿದ್ರೆ ಮಹತ್ವ ಬರೋದು. ಇಲ್ಲದೆ ಹೋದ್ರೆ ಭಾರಿ ಕೆಡಕಾಗ್ತದೆ. ದುರ್ಯೋಧನಾದಿಗಳೆಲ್ಲ ಆ ಹಂತದ ಜನಗಳವರಿಗೆ ಏನು ವಿವೇಕನೇ ಇಲ್ಲ. ಪಾಂಡವರದ್ದು ದೂರಾಲೋಚನೆ ಆದರೆ ಒಂದು ದುರಾಲೋಚನೆ ಅಷ್ಟೇ. ಎಂಥ ದುರಾಲೋಚನೆ, ಸತ್ರ ಚೇತ್ರದ ಸಾಯಿಲೆ ಅಕಸ್ಮಾತ್ ಒಂದ್ಬರಿಗೆ ಅರ್ಜುನ ಸಾಯ್ತಾನಲ್ಲ, ಅದು ಭಾರಿ ಮುಖ್ಯ. ಇವರು ರಾವಣ ಹಾಗೆ ಮಾಡಿದವನೇ, ತನ್ನ ತಂಗಿ ಸುರ್ಪಡಿಗೆ ಗಂಡನ ತಾನೇ ಕೊಂದು ಹಾಕ್ತಾನೆ ರಾವಣ, ತನ್ನ ಕೈಯಾರ ಕೊಂದು ಬಿಡ್ತಾನೆ, ಅದು ರಾತ್ರಿ ಯುದ್ಧ ಗೊತ್ತಾಗಲಿಲ್ಲ ಅಂತ ಕೊಂದು ಹಾಕಿಬಿಟ್ನಂತೆ. ಇವೆಲ್ಲ ನೋಡಿದರೆ ಅವರಿಗೆ ಬಲ ಇರ್ತದೆ ಹೊರತು ವಿವೇಕ ಇರೋದಿಲ್ಲ. ಬಲ ಬೇರೆ, ವಿವೇಕ ಬೇರೆ. ಇವತ್ತು ಅಧಿಕಾರ ಇದ್ದು ವಿವೇಕ ಇದ್ರೆ ಅದು ಜ್ಞಾನ ಅಂತ ಕರೀತಾರೆ. ಅದು ಬರೀ ಫೋರ್ಸ್ ಇದ್ರೆ ಏನ್ ಪ್ರಯೋಜನ? ಅದಕ್ಕೆ ಅಧಿಕಾರ ಇದೆ. ಬರೀ ದುಡ್ಡು ತಿನ್ನಲಿಕ್ಕೋಸ್ಕರ ಅಧಿಕಾರ ಇದ್ರೆ ಏನು ಉಪಯೋಗ ಇಲ್ಲ. ಬರೀ ಅಧಿಕಾರ ಇದ್ರೆ ಉಪಯೋಗ ಇಲ್ಲ, ಅದಕ್ಕೆ ವಿವೇಚನೆ ಇರಬೇಕು. ಇವತ್ತು ಅಷ್ಟು ವರ ಇತ್ಯಾದಿ ಇದ್ರೆ ಪ್ರಯೋಜನ ಇಲ್ಲ, ವಿವೇಚನೆ ಇರಬೇಕು. ಅದಕ್ಕೆ ಒಳ್ಳೆಯ ದೃಷ್ಟಾಂತ ಪಾಂಡವರು, ಅದಕ್ಕೆ ದೃಷ್ಟಾಂತವಾದರೆ ಗೌರವರಂಥವ್ರು ಇದಕ್ಕೆ ದೃಷ್ಟಾಂತ. ಅಷ್ಟು ಯೋಚನೆ ಮಾಡಿ ಜಯದ್ರಥನಿಗೆ ಹೋಗಬಾರದು, ಇಲ್ಲೇ ಇರಬೇಕು. ಹೇಗಿರ್ತಾನೆ, ರಿಸ್ಕ್ ಇದೆಯಲ್ಲ ಅವನಿಗೆ. ಬಾ ನೀವು ವ್ಯವಸ್ಥೆ ಮಾಡ್ತೇನೆ ಬಾ ಅಂತ ಕರ್ಕೊಂಡು ಬಂದಂತೆ. ಒಂದು ದ್ರೋಣಾಚಾರ್ಯ ಖಾಲಿ ಬಿಡಿಸ್ತಾನೆ, ಅವರು ಹೇಳಪ್ಪ ಅಂತ ಹೇಳ್ತಾರೆ. ಅವ್ರು ಹೇಳ್ಬೇಡ ಅಂತ ಹೇಳ್ಕೊಟ್ಟಿರ್ತಾನೆ, ಹೇಳ್ಬೇಡ. ಅವ್ರು ಮಾತು ಕೊಡೋವರೆಗೂ ಹೇಳಬಾರದು. ಸ್ವಾಮಿ ಅವನು ನಿಮ್ಮಿಂದ ರಕ್ಷಣೆ ಬಯಸ್ತಾ ಇದ್ದಾನೆ, ದಯವಿಟ್ಟು ಕಾಪಾಡಬೇಕು ಅಂತ ಹೇಳಿದ್ರೆ ಏನು ವಿಷಯ ಅಂತ ಕೇಳ್ತಾರೆ. ಪಾಪ ನಿಮಗೆ ಗೊತ್ತಲ್ಲ, ಅಜ್ಜನ ಪ್ರತಿಜ್ಞೆ ಮಾಡಿದ್ದಾನೆ, ನಾಳೆ ಸಾಯಂಕಾಲದಲ್ಲಿ ಇವನು ತಲೆ ತೆಗಿತಾನಂತೆ, ಅದಕ್ಕೆ ಇವನು ತಲೆ ಉಳಿಸ್ಬೇಕು ನೀವು. ಆದ್ರೆ ಅರ್ಜುನ ತಲೆ ಹೋಗಬೇಕು. ಆಗ ದ್ರೋಣಾಚಾರ್ಯ ಯೋಚನೆ ಮಾಡ್ತಾರೆ, ಆಯ್ತು ಜಯದ್ರಥ, ನೀನು ಕಾಪಾಡ್ತೇನೆ ಹೇಳಪ್ಪ ಅಂತ ಹೇಳ್ತಾರೆ. ನೀನು ಕಾಪಾಡ್ತೇನೆ ಹೇಳು, ನನಗೆ ಸಾಕಷ್ಟು ನೀನು ವ್ಯವಸ್ಥೆ ಮಾಡ್ತೇನೆ ನಿನಗೆ ಅಂತ ಬದಲು ಹೇಳ್ತಾರೆ. ಭಾರಿ ಖುಷಿಯಾಗಿ ಹೇಳ್ತಾನು. ಆ ದ್ರೋಣಾಚಾರ್ಯ ಗೊತ್ತು, ಅವ್ರು ಹೇಳ್ತಾರೆ ಈ ಮಾತು ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಅರ್ಜುನ ಪ್ರತಿಜ್ಞೆ ಅಲ್ಲ ಇದು, ಕೃಷ್ಣನ ಮಾತು ನೆನಪಿಟ್ಟುಕೊಳ್ಳಿ ಅಂತ ಹೇಳಿರ್ತಾರೆ. ಅರ್ಜುನ ಮಾತನ್ನು ಕೃಷ್ಣ ಒಪ್ಪಿಗೆ ಕೊಟ್ಟ ಅಂದಮೇಲೆ ಅರ್ಜುನ ಕೃಷ್ಣ ತಾನು ನಡೆಸ್ತಾನೆ. ಈಗ ಆ ಕೃಷ್ಣರ ವಿರುದ್ಧ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಾನಂತೂ ಪ್ರಯತ್ನ ಮಾಡ್ತೇನೆ ಜಯದ್ರಥ, ಹುಟ್ಟಿದವರೆಲ್ಲರೂ ಸಾಯಲೇಬೇಕಲ್ಲಪ್ಪ, ಯಾರು ಬದುಕ್ತಾರೆ, ನಾವು ಅಷ್ಟೇ ನೀನು ಅಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಕತೆ ಮುಗೀತು, ಎಷ್ಟು ಕಾಪಾಡ್ತಾರೆ ಅಂತ ಗ್ಯಾರಂಟಿ ಆಯ್ತಲ್ಲ. ಎಷ್ಟು ಭಾರಿ ಸೇಫ್ಟಿ, ಆದ್ರೂ ಇನ್ಶೂರೆನ್ಸ್ ಮಾಡಿಸ್ಬಿಡಿ ಪರವಾಗಿಲ್ಲ ಅಂತ ಹೇಳಿದ್ರೆ ಆಗ ಭಾರಿ ಗ್ಯಾರಂಟಿ. ಇಷ್ಟು ಭಾರಿ ಎಷ್ಟು ಗ್ಯಾರಂಟಿ ಆಯ್ತು ಈ ಮಧ್ಯೆ? ಈ ಅರ್ಥದೊಳಗೆ ದ್ರೋಣಾಚಾರ್ಯರು ಪೂರ್ತಿ ಸುಳ್ಳೇನು ಹೇಳಲಿಲ್ಲ. ಅವರು ಪ್ರಯತ್ನ ಮಾಡ್ತೇನೆ, ನನ್ನ ಪ್ರಯತ್ನ ನಾನು ಮಾಡ್ತೇನೆ ಅಷ್ಟೇನೆ. ಆ ರೀತಿ ಮಾಡ್ತಾರೆ ಪಾಪ ಅವರು. ಆದರೆ ಕೃಷ್ಣನಿಂದ ಅರ್ಜುನನಿಂದ ಕಾಪಾಡೋ ಶಕ್ತಿ ನನಗಿಲ್ಲ, ಸಾವು ಸಾವು ಅಂತ ಗೋಳಾಡಬೇಡ. ಯಾರು ಸಾಯೋದಿಲ್ಲ ಹುಟ್ಟಿದ ಮೇಲೆ? ಸತ್ತೇ ಸಾಯ್ಬೇಕಾಗ್ತದೆ. ನಾವೆಲ್ಲ ಸಾಯುವವರೇ ಅಂತ ಹೇಳ್ತಾ ರಿಸಲ್ಟ್ ಹೇಳಿಬಿಡ್ತಾರೆ. ನಾವ್ಯಾರೂ ಬದುಕೋದಿಲ್ಲ, ಯುದ್ಧದಲ್ಲೇ ಸಾಯ್ತಕ್ಕಂಥವರು ಅಂತ ಹೇಳಿದಾಗ ಅಷ್ಟೆಲ್ಲ ಅರ್ಥ ಆಗಿದ್ರೆ ಜಯದ್ರಥ ಯಾಕಾಗ್ತಿದ್ದೆ ಈ ಮಧ್ಯೆ ಅವನು? ಆ ಸ್ವಾಮಿ ಹಾಗಿದ್ರೆ ಬೇಡ ಹೋಗ್ಬಿಡ್ತೇನೆ ಅಂತ ಹೇಳ್ಬೋದಾಗಿತ್ತು. ಆ ತಿಳುವಳಿಕೆ ಅವ್ರಿಗೆ ಇರೋದಿಲ್ಲ. ಇದೇ ಮೂರ್ಖತನ ಅಂತ ಕರೆಯೋದು. ಇದೆಲ್ಲ ಕೂಡ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಈ ಹುಟ್ಟು ಅಜ್ಞಾನಿಗಳು ಅವಿವೇಕಿಗಳು ತಮೋಯೋಗ್ಯರಾದ್ರಿಂದ ರಾಕ್ಷಸರಿಗೆ ಅಷ್ಟೇ ಅದು ಎಷ್ಟು ಬಲ ಇರ್ತದೋ ವಿವೇಚನೆ ಇರೋದಿಲ್ಲ. ಆದ್ರಿಂದ ಅವನು ತಾನು ಉಳಿಸ್ತಾರೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಷ್ಟೇನೆ, ತಾನು ಉಳಿಸ್ತಾರೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಹೊರತು ಓ ಅವ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೇ ಇಲ್ಲ. ಇದು ಜಯದ್ರಥಾದಿಗಳ ಚಿಂತನೆಯ ಇತಿಮಿತಿಯನ್ನು ಹೇಳ್ತಕ್ಕಂಥ ಭಾಗ ಇದು. ಅದು ಮುಗೀತು. ಅವ್ರು ಹೇಳ್ತಾರೆ ಬಹಳ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು, ಬೆಳಗಾಯಿತು. ಈ ಮಧ್ಯರಾತ್ರಿಯಲ್ಲಿ ಏನಾಗಿದೆ, ಹೊಸ ವಿಷಯ ನಡೀತಾ ಇದೆ. ಆ ಕಡೆಗೆ ಅರ್ಜುನ ಮಲಗಿದ್ದಾನೆ, ಎಲ್ಲರೂ ಕೂಡ ಬಲಗಿದ್ದಾರೆ. ಅಲ್ಲಿ ಬಲಗಿದ್ದಾರೆ ಅಂತ ಯಾಕೆ ಬಲಗಿದ್ರು ಕೇಳಕ್ ಹೋಗಬೇಡಿ. ಸ್ವಲ್ಪ ಆಯಾಸ ಆದ್ರೆ ಮನುಷ್ಯ ಮಲಗ್ತಾನೆ, ಯುದ್ಧದ ಆಯಾಸ. ಇಡೀ ದಿವಸ ಬೈ ಮೇಲೆ ಮಧ್ಯೆ ನೀರಿಗಿರು ಯಾತ್ಯಾತ್ರದೂ ಇಲ್ಲ, ಹಾಗೆ ಯುದ್ಧ ಮಾಡಿರ್ತಾರಲ್ಲ, ಎಷ್ಟು ಆಯಾಸ ಆಗಿರುತ್ತೆ ಪಾಪ ಅವರಿಗೆ. ಎಲ್ಲ ಮಲಗಿದ್ದಾರೆ, ಅರ್ಜುನ ಕೂಡ ಮಲಗಿದ್ದಾನೆ. ಆ ಹೊತ್ತಿನ ವಿಚಿತ್ರವಾದ ಒಂದು ಪವಾಡ ನಡೀತಾ ಇದೆ. ಭಗವಂತನಾದ ಕೃಷ್ಣ ಏನ್ ಮಾಡಿದನಂತೆ, ಅರ್ಜುನನನ್ನ ಒಂದು ಅಂಶದಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಂದ ಕರ್ಕೊಂಡು ಎಲ್ಲಿಗೆ ಹೋದನಂತೆ, ಕೈಲಾಸ ಮನಯತ್ ಪ್ರಭು, ಕೈಲಾಸಕ್ಕೆ ಕರ್ಕೊಂಡು ಹೋದನಂತೆ. ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ರುದ್ರದೇವರಿದ್ದಾರೆ, ತಾನು ಜೊತೆಗೆ ಹೋಗ್ತಾನೆ. ಕರ್ಕೊಂಡು ಹೋಗಿ ರುದ್ರದೇವರು ನಮಸ್ಕಾರ ಮಾಡುವಂತ ನಮಸ್ಕಾರ ಮಾಡಿಸ್ತಾನೆ. ರುದ್ರದೇವರು ಹೇಳ್ತಾನೆ, ರುದ್ರದೇವರೇ, ನೀವು ಈತನಿಗೆ ಪಾಶುಪತಾಸ್ತ್ರ ಕೊಟ್ಟಿದ್ದೀರಿ, ಆ ಪಾಶುಪತಾಸ್ತ್ರವನ್ನು ಇನ್ನೊಮ್ಮೆ ಕೊಡಿ ಅಂತ ಹೇಳುತ್ತಾನೆ ಕೃಷ್ಣ. ಇನ್ನೊಮ್ಮೆ ಕೊಡಿ ಅಂದ್ರೆ ಆ ಮಂತ್ರವನ್ನು ಇನ್ನೊಮ್ಮೆ ಹೇಳ್ಕೊಟ್ರೆ ಹೇಗೋ ಹಾಗೆ, ಒಬ್ಬ ಮಾಡಿದ ಪಾಠ ಮತ್ತೊಮ್ಮೆ ಮಾಡಿದ್ರೆ ಹೇಗೋ ಹಾಗೆ. ಅಸ್ತ್ರಗಳೆಲ್ಲ ಮೂಲತಃ ಮಂತ್ರಗಳು, ಇನ್ನೊಮ್ಮೆ ಹೇಳಿಕೊಡಿ. ಇನ್ನೊಮ್ಮೆ ಯಾತಿ ಹೇಳಿಕೊಡಬೇಕು, ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಇನ್ನೊಮ್ಮೆ ಹೇಳಿಕೊಟ್ರೆ ಶಕ್ತಿ ಜಾಸ್ತಿ ಆಗುತ್ತೆ. 2 ಸಲ ಸುಧಾಮಂಗಳ ಮಾಡಿದ್ದಾರೆ, 3 ಸರ್ತಿ ಮಾಡಿದ್ದಾರೆ ಅಂತ ಹೇಳಿದಾಗ ಶಕ್ತಿ ಜಾಸ್ತಿ ಆಗುತ್ತೆ. ಲೌಕಿಕದಲ್ಲಿ ಹಾಗಲ್ಲ, 2 ವರ್ಷ MSc ಓದಿದ್ದಾರೆ, 3 ಸರ್ತಿ MSc ಓದಿದ್ದಾನೆ ಅಂದ್ರೆ ಭಾರಿ ದಡ್ಡ ಅಂತ. ಶಾಸ್ತ್ರ ಕಾಲಕ್ಕೂ ಭಾರಿ ವ್ಯತ್ಯಾಸ ಉಂಟು. ಶಾಸ್ತ್ರದಲ್ಲಿ ಓದ್ ಮತ್ತೆ ಮತ್ತೆ ಓದೋದು ಪ್ಲಸ್ ಪಾಯಿಂಟ್, ಲೌಕಿಕದಲ್ಲಿ ಮತ್ತೆ ಮತ್ತೆ ಓದೋದು ಮೈನಸ್ ಪಾಯಿಂಟ್. ಲೌಕಿಕ ಕಷ್ಟ ಇರುತ್ತೆ, ಲೌಕಿಕ ಲಿಮಿಟೆಡ್ ಆದ್ರಿಂದ ಹೆಚ್ಚು ಓದ್ತಾನೆ ದಡ್ಡ ಅಂತ ಅರ್ಥ. ಅಧ್ಯಾತ್ಮ ಅನ್ಲಿಮಿಟೆಡ್ ಆದ್ರಿಂದ ಹೆಚ್ಚು ಓದಿದ್ರೆ ಜಾಣ ಅಂತ ಅರ್ಥ. ಲೌಕಿಕ ಅಧ್ಯಾತ್ಮದ ವ್ಯತ್ಯಾಸವೇ ಇರುತ್ತೆ. ಆದ್ರಿಂದ ಕತೆ ಕಾದಂಬರಿ ಎಣ್ಣೆ ಸೋತಿದ್ರೆ ದಡ್ಡ, ಟೆಕ್ಸ್ಟ್ ಬುಕ್ ಮತ್ತೆ ಮತ್ತೆ ಓದ್ತಾನೆ, ಟೆಕ್ಸ್ಟ್ ಬುಕ್ ಮತ್ತೆ ಮತ್ತೆ ಓದಷ್ಟು ಗಟ್ಟಿ ಆಗುತ್ತೆ. ಕತೆ ಕಾದಂಬರಿ ಎಣ್ಣೆ ಸೋತಿದ್ರೆ ದಡ್ಡ ಫಾಲೋ ಮಾಡಕ್ ಆಗ್ತಾ ಇಲ್ಲ ಫಸ್ಟ್ ಟೈಮ್ಗೆ ಅಂತ ಅರ್ಥ. ಇದೆಲ್ಲ ನಾವು ಕೇರ್ಫುಲ್ ಆಗಿ ಓದಿದ್ರೆ ಅಧ್ಯಾತ್ಮ ವಿದ್ಯೆಯ ಮಹತ್ವನೇ ಬೇರೆ, ಲೌಕಿಕ ವಿದ್ಯೆಯ ಮಹತ್ವವೇ ಬೇರೆ, ಅದನ್ನು ನಾವು ಗುರುತಿಸಬಹುದು. ಆಗ ಅವರು ಕೊಟ್ರಂತೆ ಅರ್ಜುನ, ಹೇಳ್ತಾರೆ ಅರ್ಜುನ ಇನ್ನೊಮ್ಮೆ ಪಾಶುಪತಾಸ್ತ್ರ ಹೇಳ್ತೇನೆ ಬಾ ಅಂತ ಉಪದೇಶವನ್ನು ಮಾಡಿದರಂತೆ. ಆ ವಿಶೇಷ ಅನುಗ್ರಹವನ್ನು ಅರ್ಜುನ ಸ್ತೋತ್ರವನ್ನು ಮಾಡ್ತಾರೆ, ರುದ್ರದೇವರ ಸ್ತೋತ್ರವನ್ನ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ಕೃಷ್ಣನ ಅಪ್ಪಣೆ ಅಂತೆ ನಾನು ನಿನಗೆ ವಿಶೇಷವಾದ ಸಿದ್ಧಿ ಬರಲಿ ಅಂತ ಹೇಳ್ತೇನೆ ಅಂತ ಹೇಳಿದಾಗ ಅಸ್ತ್ರವನ್ನು ಮತ್ತೊಮ್ಮೆ ಪಡ್ಕೊಂಡು ಅರ್ಜುನ ವಾಪಸ್ ಬರ್ತಾನೆ, ಕೃಷ್ಣ ಕರ್ಕೊಂಡು ಬರ್ತಾನೆ, ಆದ ದೇಹಗಳು ಮತ್ತೆ ಸೇರಿಸ್ತಾನೆ. ಇದು ಬಹಳ ವಿಚಿತ್ರವಾದಂತಹ ಪ್ರಸಂಗ ಇದು. ಅನೇಕ ಪ್ರಶ್ನೆಗಳು ಉತ್ತರ ಕೊಡತಕ್ಕಂತ ಜಾಗ ಇದು. ಮೊದಲನೇ ಪ್ರಶ್ನೆ ಇದು, ಕೃಷ್ಣ ಸ್ವತಃ ತಾನೇ ನಾರಾಯಣ, ಎಲ್ಲವನ್ನೂ ಮಾಡತಕ್ಕಂಥವನು ತಾನೇ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ. ಎಲ್ಲ ವರ ಕೊಡೋರಿಗೂ ವರ ಕೊಡೋ ಇವನೇ ಪರಮಾತ್ಮನೇ. ಎಲ್ಲ ಬ್ರಹ್ಮರುದ್ರಾದಿ ದೇವತೆಗಳಿಗೆಲ್ಲ ಕೇಶವ ಅಂದ್ರೆ ಅರ್ಥ ಅದೇ, ಕ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು, ಕಶ್ಚ ಈಶಶ್ಚ ಕೇಶವ್ ತೌ ಪ್ರವರ್ತಯತೀತಿ ಕೇಶವ, ಬ್ರಹ್ಮರುದ್ರಾದಿ ಪ್ರವರ್ತಕನಾದವನು. ಅಂಥವನು ರುದ್ರದೇವರು ತ್ಯಾಗ ಕರ್ಕೊಂಡು ಹೋಗ್ಬೇಕು ಅರ್ಜುನನನ್ನ. ಕರ್ಕೊಂಡು ಹೋದ ಅಂದ್ರೆ ಇವನು ಈಶ್ವರಿಗೆ ದೊಡ್ಡವನಲ್ಲ ಅಂತ ಯಾಕೆ ತಿಳ್ಕೋಬಾರದು? ಅದಕ್ಕೆ ಉತ್ತರ ಕೊಡ್ತಾರೆ, ನೀವು ಕೃಷ್ಣ ದೊಡ್ಡವನು ಅನ್ನೋದ್ರ ಬಗ್ಗೆ ಮತ್ತೆ ಮಾತೇ ಇಲ್ಲ. ಮಹಾಭಾರತ ಶುರುವಾಗೋದೇ ನಾರಾಯಣಂ ಸರ್ವಗುರುಂ ಅಂತೇಳಿ, ನಾರಾಯಣಂ ನಮಸ್ಕೃತ್ಯ ಮುಂದಿನ ವಾಕ್ಯದಲ್ಲಿ ಬರೋದ್ರಿಂದ ಕೃಷ್ಣ ಸರ್ವೋತ್ತಮ ಅನ್ನೋದ್ರ ಬಗ್ಗೆ ಭಗವದ್ಗೀತೆ ಇತ್ಯಾದಿ ಕೇಳಿದವರಿಗೆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಅರ್ಜುನ ಕಂಡುಬಿಟ್ಟಿದ್ದಾನಾಗಲೇ ವಿಶ್ವರೂಪ ದರ್ಶನ ಕಾಲಕ್ಕೆ. ಬ್ರಹ್ಮಾಣ ಮೀಶಂ ಕಮಲಾಸನಸ್ಥಂ ಋಷಿಮಿಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್, ಕಣ್ಣಾರೆ ಕಂಡಿದ್ದಾನಾದ್ರಿಂದ ಆ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಮತ್ತೇನು ಸಮಸ್ಯೆ ಇಲ್ಲಿ, ಯಾಕೆ ಕರ್ಕೊಂಡು ಹೋದ ಕೃಷ್ಣ ಹಾಗಿದ್ರೆ? ಆ ಸೂಕ್ಷ್ಮ ವಿಚಾರವನ್ನು ಆಚಾರ್ಯ ಹೇಳುತ್ತಾರೆ. ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ, ಮೂಲ ಅನುಗ್ರಹ ಮಾಡತಕ್ಕಂಥವನು ಅವನೇನೆ. ಆದರೆ ಪರಮಾತ್ಮನ ಒಂದು ವಿಶಿಷ್ಟವಾದ ನಿಯಮ ಇದೆ. ಏನು ನಿಯಮ ಅಂದ್ರೆ, ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಕೃತ ಅಹಂತ್ವಿತಿ. ತಾನು ಅನುಗ್ರಹ ಮಾಡೋದು ಗುರುಗಳ ಮೂಲಕ ಮಾಡ್ತಾನೆ ಹೊರತು ನೇರ ಮಾಡೋದಿಲ್ಲ. ಇದು ವಿಶೇಷ. ಆದ್ರಿಂದ ನಮ್ಮ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಬಂದಿದ್ದು. ಗುರುಗಳ ಮೂಲಕ ಅನುಗ್ರಹ ಮಾಡೋದ್ರಿಂದ ಅರ್ಜುನನ ಕರ್ಕೊಂಡು ಹೋದ್ರು. ಈ ಮಾತು ಅರ್ಥ ಮಾಡ್ಕೊಂಡ ಮೇಲೆ ಬೇರೆ ಯಾವುದೇ ಮತದಲ್ಲೂ ಕೂಡ ಗುರುಗಳ ಕಾನ್ಸೆಪ್ಟ್ ಇಲ್ಲ, ದೇವರ ಕಾನ್ಸೆಪ್ಟೇ ಇಲ್ಲ. ಗುರುಗಳ ಕಾನ್ಸೆಪ್ಟ್ ಏನ್ ಬರಬೇಕು ಪಾಪ ಅವರಿಗೆ? ಎಷ್ಟೋ ಮತಗಳು ನಾಸ್ತಿಕ ಮತಗಳೇ ಜಾಸ್ತಿ ಇರೋದು, ಎಷ್ಟೋ ಮತಗಳು ನಾವೇ ದೇವರು ಅಂತ ತಿಳ್ಕೊಳ್ಳೋ ಮತಗಳು ಉಂಟು. ಅವರಲ್ಲಿ ದೇವರ ಕಾನ್ಸೆಪ್ಟೇ ಇಲ್ಲದ್ರೆ ಗುರುಗಳ ಕಾನ್ಸೆಪ್ಟ್ ಬರೋದೇ ಇಲ್ಲ. ಇನ್ನು ಗುರುಗಳ ಕಾನ್ಸೆಪ್ಟ್ ಇರೋ ಮತಗಳಲ್ಲೂ ಕೂಡ ಗುರುಗಳಿಗೆ ವಿಶೇಷ ಮಹತ್ವವನ್ನು ಕೊಟ್ಟಿಲ್ಲ. ಇಲ್ಲ, ಗುರುಗಳಿಗೆ ಮಹತ್ವ ಕೊಟ್ಟರೆ ದೇವರಿಗಿಲ್ಲ, ದೇವರಿಗೆ ಕೊಟ್ಟರೆ ಗುರುಗಳಿಗಿಲ್ಲ. ಆದರೆ ವೈದಿಕ ಮತದೊಳಗೆ, ನಮ್ಮ ಶಾಸ್ತ್ರ ಪ್ರಪಂಚದೊಳಗೆ ಮಧ್ವಾಚಾರ್ಯರು ಸ್ಪಷ್ಟ ಮಾಡ್ತಾ ಇದ್ದಾರೆ, ಹರಿ ಸರ್ವೋತ್ತಮ, ಮೋಕ್ಷ ಕೊಡೋನು ಅವನೇ, ಅವನ ಆರಾಧನೆ ನಮಗೆ ಬೇಕೇ ಬೇಕು. ಆದರೆ ಗುರುಗಳು ಆ ದೇವರನ್ನು ತೋರಿಸ್ತಕ್ಕಂಥವರಾದ್ದರಿಂದ ಅನುಗ್ರಹ ನಮಗೆ ಬೇಕೇ ಬೇಕು. ಗುರುಗಳನ್ನು ಬೈಪಾಸ್ ಮಾಡಿ ದೇವರ ಹತ್ರ ಹೋಗಕ್ಕೆ ಬರೋದಿಲ್ಲ. ಇದು ಬಹಳ ಮುಖ್ಯ. ಗುರುಗಳನ್ನು ಬಿಟ್ಟು ನಾವು ನೇರವಾಗಿ ದೇವರ ಹತ್ರ ಹೋಗೋ ಸಾಧ್ಯತೆ ಇಲ್ಲ. ದೇವರ ಅನುಗ್ರಹ ಹಾಗೇ ಮಾಡಿಸ್ತಾನಾದ್ದರಿಂದ ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಕೃತ ಹಂತಿತಿ. ಇದು ಬಹಳ ಮುಖ್ಯವಾದ ಮಾತು. ಗುರುಗಳ ಮೂಲಕವೇ ಪರಮಾತ್ಮ ಅನುಗ್ರಹ ಮಾಡೋದ್ರಿಂದ ಅರ್ಜುನನಿಗೆ ಗುರು ಯಾರು ಅಂತ ಪ್ರಶ್ನೆ ಸ್ವಲ್ಪ ಯೋಚನೆ ಮಾಡಬೇಕು. ಗುರುಗಳ ಮೂಲಕವೇ ಅನುಗ್ರಹವನ್ನು ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಗುರುಗಳ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮುಕುಂದ ಭಕ್ತಿಯ ಗುರುಭಕ್ತಿ ಜಾಯೈ ಇಂಥ ಮಾತುಗಳು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಇತ್ಯಾದಿ ಮಾತುಗಳಿಗೆ ಒಳ್ಳೆ ದೃಷ್ಟಾಂತ ಇತ್ತು. ಅದು ಒಂದು ಘಟ್ಟ ಆಯಿತು. ಆಮೇಲೆ ನಾವು ಯೋಚನೆ ಮಾಡಬೇಕು, ಭಗವಂತ ಸರ್ವತಂತ್ರ ಸ್ವತಂತ್ರ, ಆದರೂ ನಿಯಮ ಮಾಡಿಕೊಂಡಿದ್ದ ಅದರಂತೆ ನಡೆಸ್ತಾನೆ. ಹಾಗಿದ್ರೆ ಅವಂದೇನು ಹಿರಿಬೇ ಬಂತು ಅಂದ್ರೆ, ಪ್ರಸಾದ ಮಾಡೋದು ತಾನೇ, ಅನುಗ್ರಹ ಮಾಡೋದು ತಾನೇ, ಅವರ ಮೂಲಕ ಮಾಡಿಸ್ತಾನಾದ್ರಿಂದ ಅವನ ಹಿರಿಮೆ ಹೋಗಲಿಲ್ಲ, ಅವನ ಹಿರಿಮೆ ಹಾಗೇ ಇದೆ. ಆದರೆ ಗುರುಗಳಿಗೆ ಮಹತ್ವ ಕೊಟ್ಟ ಪರಮಾತ್ಮ ಅಷ್ಟೇ. ಇವತ್ತು ಸರ್ಕಾರ ಕೂಡ ಹಾಗೆ ಮಾಡೋದು, ಇವತ್ತು ಯಾವುದೋ ಸ್ಟೂಡೆಂಟ್ ಯೂನಿವರ್ಸಿಟಿ ಕೇಳಿದ್ರೆ ಮಾಸ್ಕ್ ಕಾರ್ಡ್ ಕೊಡೋದಿಲ್ಲ, ಹಾಗೆಲ್ಲ ಹೋಗಿಬಿಟ್ಟು ನಿಮ್ಮ ಕಾಲೇಜಿಗೆ ಕಳಿಸಿ ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಕಾಲೇಜಲ್ಲಿ ಇಸ್ಕೋಬೇಕೆ ಹೊರತು ಸೀದಾ ಅಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ. ಮುಂದೆ ಯಾವುದೋ ಹಂತದಲ್ಲಿ ಹೋಗಬೇಕೇ ಹೊರತು ಎಲ್ಲ ವ್ಯವಹಾರ ಥ್ರೂ ಇದರಿಂದ ಆಗಬೇಕು. ಡೈರೆಕ್ಟ್ ಫೀಜಿಲಿಂದ ಇಲ್ಲಿ ಕೊಡಕ್ ಬರೋದಿಲ್ಲ, ಕಾಲೇಜಲ್ಲಿ ಕೊಟ್ಟು ಅಲ್ಲಿಂದ ಹೋಗಬೇಕು. ಕ್ವಶನ್ ಪೇಪರ್ ಇಲ್ಲಿ ಬರುತ್ತೆ ಹೊರತು ಡೈರೆಕ್ಟ್ ಯೂನಿವರ್ಸಿಟಿಗೆ ಹೋಗಿ ಕೊಡಿ ಅಂತ ಕೇಳಿಬಿಟ್ರೆ ಗೋವಿಂದ ಇವರು ಅಲ್ಲಿ ಕೊಟ್ಬಿಟ್ಟು ಕೊಡದೇನೆ ತಣೆ ಬಾರ ಆಗ್ತಿದೆ, ಕೊಟ್ಟರೆ ಕತೆ ಮುಗಿದೋಯ್ತು ಅಲ್ಲಿ. ಹಾಗೆಲ್ಲ ಕೊಡೋದಿಲ್ಲ ನೀವು, ಅದು ಆ ಟೈಮ್ನಲ್ಲೇ ಕೊಡಬೇಕು. ಆ ಪ್ರಿನ್ಸಿಪಾಲ್ ಬಂದು ಕೊಡೋದಿಲ್ಲ, ಯೂನಿಲೇಟರ್ ಮೂಲಕ ಅಲ್ಲೇ ಕೊಡಿಸ್ತಾನೆ. ಮತ್ತೆ ಅದಕ್ಕೆ ವ್ಯವಸ್ಥೆ ಇದೆ. ಮಾ ಇಷ್ಟೆಲ್ಲ ಮಾಡಿದ್ರೆ ಮಾಡಿದವರು ಯಾರಾದ್ರೂ ಯೂನಿವರ್ಸಿಟಿ ಮಾಡಿತ್ತು ಅಂತ ಹೇಳ್ತಾರೆ. ಸರ್ಕಾರ ಮಾಡ್ತು ಯೂನಿವರ್ಸಿಟಿ ಮಾಡಿದ್ದೆ ಹೊರತು ಇವ್ರ ಹೆಸರಲ್ಲಿ ಅವರದೇ ಹೆಸರು ಮಾಡೋದು ಮಾತ್ರ ಇವ್ರ ಮೂಲಕನೇ. ದೇವರು ಹಾಗೆ ಮಾಡೋದು. ಇವತ್ತು ನಮಗೆ ದೇವರು ಪ್ರಾರ್ಥನೆ ಮಾಡ್ತೇವೆ, ನಾವು ಯಾವ ದೇವರೇ ಕೊಡ್ತಾರಂತ ಕಾಯ್ಕೊಂಡು ಕೊಡಬಾರದು. ಪ್ರಾರ್ಥನೆ ಮಾಡಿ ಆಯ್ತಾನೆ, ಈಗ ದೇವ್ರು ಯಾಕೆ ಕೊಡಬೇಕು ಹಾಕಿ ಕೊಡ್ತಾನೆ. ದೇವರದೇ ಮೆಥಡ್ ಅದು, ದೇವ್ರನ್ನ ಅರ್ಥ ಮಾಡಿಕೊಂಡ್ರೆ ಯಾರೋ ಕೊಡ್ತಾರಾಗ, ಆದ್ರೆ ಅವ್ರು ಕೊಟ್ರು ಅಲ್ಲ, ದೇವ್ರು ಅವ್ರ ಮೂಲಕ ಕೊಡಿಸ್ತಾ ಅಂತ ತಿಳ್ಕೋಬೇಕು ಅಷ್ಟೇ ಹೊರತು ಅವರೇ ಕೊಟ್ರು ಅಂತ ತಿಳ್ಕೊಂಡ್ರೆ ಇವನಿಗೆ ಶಾಸ್ತ್ರ ಗೊತ್ತಾಗಿಲ್ಲ ಅಂತ ಅರ್ಥ. ದೇವರು ನೇರವಾಗಿ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ, ಅವನ ಅವ್ಯಕ್ತ. ತದ ಅವ್ಯಕ್ತ ಮಾಹಿ ಓಂ ಅಂತ ಬ್ರಹ್ಮಸೂತ್ರ. ದೇವರ ಅನುಗ್ರಹ ಮಾಡೋ ರೀತಿಯೇ ಹೀಗೆ. ಆದ್ದರಿಂದ ನಾವು ದೇವರ ಆರಾಧನೆಯನ್ನ ಕೈ ಬಿಡಬಾರದು ಅಂತ ಹೇಳಿ ಜನ ಬೇರೆಯವರ ಸೂಕ್ತ ಸಂಪರ್ಕವನ್ನು ಕಳ್ಕೊಳ್ಳೋಕೆ ಹೋಗಬಾರದು. ಅದಕ್ಕೆ ಒಳ್ಳೆ ನಿದರ್ಶನ ಇದೆ. ಇಷ್ಟ ಆಯ್ತು, ಹೋಗಲಿ. ಅರ್ಜುನ ಗುರುಗಳ ಮೂಲಕ ಅನುಗ್ರಹ ಮಾಡಿಸೋದಾದ್ರೆ ಗುರುಗಳು ಯಾರು ಗುರುಗಳಾತನಿಗೆ? ರುದ್ರದೇವರ ಹತ್ರ ಯಾತಕ್ಕೆ ಹೋಗಬೇಕು ಅಂದ್ರೆ ಮತ್ತೊಂದು ಸೂಕ್ಷ್ಮ ವಿಚಾರ ಹೇಳ್ತಾರೆ. ಅರ್ಜುನ ಯಾರು? ಇಂದ್ರಾವತಾರ. ಆತನಿಗೆ ಗುರುಗಳು ಯಾರು? ರುದ್ರದೇವರು. ಆದ್ರೆ ರುದ್ರದೇವರು ಕೈಲಾಸದಲ್ಲಿದ್ದಾರೆ, ಅದಕ್ಕೆ ಅರ್ಜುನನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ಹೊರತು ಇನ್ನೊಂದು ಕಡೆ ಕರ್ಕೊಂಡು ಹೋಗಲಿಲ್ಲ. ಈತ ಯಾರು ಅಂತ ಅರ್ಥ ಮಾಡಿಕೊಂಡ್ರೆ ಆ ದ್ರೋಣಾಚಾರ್ಯ ಗುರುಗಳು ಎಂಥ ಗುರುಗಳು? ಇಂಥ ಗುರುಗಳಲ್ಲ, ಯದ್ಯಪಿ ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು, ಆದ್ರೆ ಇಂದ್ರದೇವರಿಗೆ ನಿಜವಾದ ಗುರುಗಳು ಅಂದ್ರೆ ರುದ್ರದೇವರು. ಹೆಸರಿಗೆ ಗುರುಗಳು ಇವರು, ನಿಜವಾದ ಗುರುಗಳು ಅವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ತಾನು ಮುಖ್ಯ ಗುರುವಾದಂತಹ ರುದ್ರದೇವರೇನಿದ್ದಾರೆ ಅರ್ಜುನನಿಗೆ, ಆತನ ಗಿರೀಶ ಜ್ಞಾಪಯನ್ ಗಿರೀಶಸ್ಯ ಅರ್ಜುನಶ್ಚ ಗಿರೀಶಂ ಅಸ್ತ್ರಜ್ಞ ಗುರು ಮಂಜಸ ಅಂತ ಹೇಳಿದ್ದಾರೆ. ಅಸ್ತ್ರಜ್ಞ ಗುರುಗಳು, ಗುರುಗಳು ಅರ್ಜುನ ಇಬ್ಬರಿದ್ದಾರಂತೆ. ಒಬ್ಬ ಶಾಸ್ತ್ರ ಗುರು ಬೇರೆ, ಶಸ್ತ್ರ ಗುರು ಬೇರೆ. ಶಾಸ್ತ್ರ ಗುರು ಶಸ್ತ್ರ ಗುರು ಅರ್ಜುನ ಇಂದ್ರ, ಇಂದ್ರದೇವರಿಗೆ ಇಬ್ಬರು ಗುರುಗಳು. ಒಬ್ರು ಶಾಸ್ತ್ರ ಹೇಳ್ಕೊಡೋ ಗುರುಗಳು ಒಬ್ರು, ಶಸ್ತ್ರ ಹೇಳ್ಕೊಡ್ತಕ್ಕಂಥ ಗುರುಗಳು ಒಬ್ರು. ಶಾಸ್ತ್ರ ಹೇಳ್ಕೊಡುವ ಗುರುತಗಳ ಗುರುಗಳು ಯಾರು ಅಂತ ಕೇಳಿದ್ರೆ ಪಾರ್ವತೀ ದೇವಿ ಅಂತ ಹೇಳಿದ್ದಾರೆ. ತಲವಕಾರ ಉಪನಿಷತ್ತಿನಲ್ಲಿ ಬರ್ತದೆ. ಇಂದ್ರದೇವರಿಗೆ ಗುರುಗಳು ಪಾರ್ವತೀ ದೇವಿ, ಇಲ್ಲಿ ಹೈಮಾವತಿ ಮತ್ತು ವರ್ಣನೆ ಮಾಡಿದ್ದಾರೆ ತಲವಕಾರ ಉಪನಿಷತ್ತಿನೊಳಗೆ. ಆದರೆ ಶಸ್ತ್ರ ಗುರುಗಳು, ವಿಶೇಷವಾಗಿ ಶಸ್ತ್ರಾದಿಗಳು ಪುರುಷರ ರಕ್ಷಣವಾದ್ದರಿಂದ ಮಹಾಭಾರತದಲ್ಲಿ ಒಬ್ಬ ಸ್ತ್ರೀನೂ ಪಾಲ್ಗೊಂಡಿಲ್ಲ. ಅದು ಇಂಟ್ರೆಸ್ಟಿಂಗ್. ಅದು ಹಿಂದೆ ಆ ಕಾಲದಲ್ಲಿ ಒಬ್ಬ ಸ್ತ್ರೀನೂ ಪಾಲ್ಗೊಂಡಿಲ್ಲ. ಆದ್ದರಿಂದ ಶಸ್ತ್ರಾಸ್ತ್ರಗಳಿಗೆ ಮುಖ್ಯ ಅಧಿಕಾರ ಪುರುಷರಿಗಾದ್ದರಿಂದ ಅರ್ಜುನನಿಗೆ, ಇಂದ್ರಾವತಾರನಾದ ಅವನಿಗೆ ಅಸ್ತ್ರಜ್ಞ ಗುರುಗಳು ಅಂದ್ರೆ ರುದ್ರದೇವರು. ಆ ದೃಷ್ಟಿಯಿಂದ ಪರಮಾತ್ಮ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂತ ಅದ್ಭುತವಾದ ಸಾಮರ್ಥ್ಯ ಇದು. ಇಲ್ಲೂ ತಮಾಷೆ ನೋಡಿ, ರುದ್ರದೇವರ ಗುರುಗಳು ಅಲ್ಲಿದ್ದಾರೆ, ಅರ್ಜುನ ಶಿಷ್ಯ ಇಲ್ಲಿದ್ದಾನೆ, ಅವರಿಬ್ಬರು ಕಾಂಟ್ಯಾಕ್ಟ್ ಪರಮಾತ್ಮ ಮಾಡಿಸ್ತಾನೆ, ಅದು ಇಂಪಾರ್ಟೆಂಟ್. ಆದ್ರಿಂದ ಗುರುಗಳ ಕಾಂಟ್ಯಾಕ್ಟ್ ಮಾಡಿಸೋದು ಪರಮಾತ್ಮನೇ ಹೊರತು ನಾವು ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಹುಡ್ಕೊಂಡು ಬರ್ಲಿಕ್ಕೆ ಅವರಿಗೂ ಆಗೋದಿಲ್ಲ. ದೇವರ ಕೂಡಿಸ್ಬೇಕಾದ್ರೆ, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಆದ್ರೆ ದೇವರ ಸ್ಥಾನ ಯಥಾಪ್ರಕಾರ ಬಂತೀಗ, ದೇವರು ಕೂಡಿಸ್ತೇ ಹೋದ್ರೆ ಗುರು ಇಲ್ಲೇ ಶಿಷ್ಯ ಅಲ್ಲೇ, ಇಬ್ಬರಿಗೂ ಕಾಂಟ್ಯಾಕ್ಟೇ ಬರದಂತೆ ಮಾಡ್ತಾನೆ ಪರಮಾತ್ಮ. ಬರೆಸೋದ ಅನುಗ್ರಹವಾದ್ದರಿಂದ ಅರ್ಜುನನನ್ನು ಅಲ್ಲಿಗೆ ಒಯ್ದು ಅವರಿಗೆ ಮೂಲಕವಾಗಿ ಅನುಗ್ರಹ ಮಾಡಿಸಿ ಮತ್ತೆ ಕರೆತಂದು ಇಲ್ಲಿ ಬಿಡ್ತಾ ಇದ್ದಾನೆ. ಇದು ಎರಡನೇ ಭಾಗ ಇದೆ. ಆದ್ದರಿಂದ ನಮಗೆ ಇವತ್ತು ಅನುಗ್ರಹ ಮಾಡಬೇಕು ಅಂತಿದ್ರೆ ನಮ್ಮ ಗುರುಗಳು ಅಂತ ಯಾರಿರ್ತಾರೋ ಅವರ ಮೂಲಕ ಮಾಡಿಸ್ತಾನೆ. ಅವರಿಗೆ ನಿಯತ ಗುರುಗಳು, ಬಿಂಬೋಪದೇಶಕ ಗುರುಗಳು ಅಂತ ಹೆಸರು. ಅಂತ ಗುರುಗಳು ಮೊದಲು ನಮಗೆ ಸಿಗೋದಿಲ್ಲ. ಒಂದು ಸಾಧನೆಯ ಹಂತವನ್ನು ತಲುಪಿದ ಮೇಲೆ ಆ ಹಂತದಲ್ಲಿ ಸಿಗ್ತಾರೆ ಹೊರತು ಮೊದಲಿಗೆಲ್ಲ ಸಿಗೋದಿಲ್ಲ. ಇದನ್ನು ಮೊದಲು ಗಮನಿಸಬೇಕು. ಅದಾದ ಮೇಲೆ ಮೂರನೇ ಪ್ರಶ್ನೆ ಬರ್ತದ, ಇದೇನು ಸ್ವಪ್ನದ ವ್ಯವಸ್ಥೆಯ ಬಗ್ಗೆ ಹೊಸ ಬೆಳಕು ಬೀಳತಕ್ಕಂಥ ಜಾಗ ಇದು. ಕನಸು ಅಂದರೆ ಏನು? ಕೆಲವು ಪ್ರಕಾರ ಎಲ್ಲ ಸುಳ್ಳು, ಜಗತ್ತನ್ನೇ ಸುಳ್ಳು ಎಂಬ ಜನ ಇನ್ನು ಕನಸನ್ನು ಸುಳ್ಳು ಎಂಬುದು ಹೇಳಿಬಿಡ್ತಾರಾ? ಜಗತ್ತನ್ನೇ ಸುಳ್ಳು ಎಂಬ ಮತಗಳಿವೆ. ಜಗತ್ತೇ ಸುಳ್ಳು ಅಂದರೆ ನಮಗೆಲ್ಲ ಎಷ್ಟು ಬೆಲೆ ಕೊಟ್ಟಾಗಾಯ್ತು ಲೆಕ್ಕ ಹಾಕಿ, ನಿಮಗೆ ಉಪನ್ಯಾಸ ಮಾಡ್ತೇನೆ ನೀವೆಲ್ಲ ಸುಳ್ಳು, ಎಷ್ಟು ಅನ್ಯಾಯ ಇದೆ ಲೆಕ್ಕ ಹಾಕಿ ಹೇಳ್ತಿರಕ್ಕ, ನಾನು ಸುಳ್ಳು ಕೇಳೋ ನೀವು ಸುಳ್ಳು ಕೂತಿರೋ ಜಾಗ ಸುಳ್ಳು ಅಂತ ಕೇಳಿದ್ರೆ ಒಂದನಪಣೆ ಯಾಕೆ ಮಾಡ್ಬೇಕು? ಆಮೇಲೆ ಜಾಗ ಕೊಟ್ಟಿದ್ದು ಬಹಳ ಕೃತಜ್ಞತೆಗಳು ಅಂತ ಹೇಳೋದಕ್ಕೆ ಕಾರಣನೇ ಇಲ್ಲ. ಸುಳ್ಳು ಜಾಗ ಕೊಟ್ಟಾಗಾಯ್ತು ಅಷ್ಟೇ. ಅಂದ್ರೆ ಇಂಪ್ರಾಕ್ಟಿಕಬಲ್ ಫಿಲಾಸಫಿ, ಇಂಥ ಫಿಲಾಸಫಿ ಮೋಸ್ಟ್ ಪಾಪ್ಯುಲರ್ ಆಶ್ಚರ್ಯ ಅಂತ ಕೇಳಿದ್ರೆ ಇಂಪ್ರಾಕ್ಟಿಕಬಲ್, ಒಂದು ದಿವಸ ಬದುಕಲಿಕ್ಕಾಗೋದಿಲ್ಲ ಫಿಲಾಸಫಿ ಇಟ್ಟುಕೊಂಡ್ರೆ ಅದನ್ನು ಜನ ಅನುಸರಣೆ ಮಾಡ್ತಿದ್ದಾರೆ. ಆದರೆ ಭಗವಂತ ಹೇಳುತ್ತಾನೆ ಜಗತ್ತು ಸತ್ಯ, ನಮಗೆ ಬೀಳತ ಎಚ್ಚರದ ಅವಸ್ಥೆ ಒಂದು, ಜಾಗ್ರದ ಅವಸ್ಥೆ ಅಂತ ಹೆಸರು, ಸುಷುಪ್ತಿ ಅವಸ್ಥೆ, ಗಾಢ ನಿದ್ರೆಯ ಅವಸ್ಥೆ, ಇನ್ಬಿಟ್ವೀನ್ ಒಂದಿದೆ, ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಅದನ್ನ ಕನಸು, ನಮಗೆ ಸ್ವಪ್ನ ನಮ್ಮ ಕಣ್ಣಿ ಕಾಣೋದಿಲ್ಲ, ಮಲಗಿದವನ ಕಣ್ಣಿ ಮಾತ್ರ ಕಾಣಿಸ್ತದೆ. ನಾವು ಮಲಗಿದ್ದಾನೆ ಅಂತ ಹೇಳ್ಬಿಡ್ತೇವೆ ಅಷ್ಟೇ, ಅದು ಮಲಗಿದ್ದಾನೋ ಕನಸು ಕಾಣ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ಮಲಗಿದ್ದಾನೆ ಅಷ್ಟೇ ಹೇಳೋದು, ನಮಗೆ ಎರಡೇ, ಎದ್ದಿದ್ದಾನೆ ಮಲಗಿದ್ದಾನೆ. ಆದ್ರೆ ನಮಗೆ ಅನುಭವಕ್ಕೆ ಬರೋದು ಇನ್ನೊಂದು ಅವಸ್ಥೆ ಇದೆ, ಅದು ಸ್ವಪ್ನಾವಸ್ಥೆ. ಅದು ಸುಳ್ಳವೋ ಸುಳ್ಳೋ ಸತ್ಯನೋ ಅಂತ ಕೇಳಿದ್ರೆ ಅದು ಸತ್ಯ ಅಂತ ಹೇಳ್ತಾರೆ. ಕನಸು ಬೀಳೋದು ಸತ್ಯ. ಎದ್ದ ಕನಸು ಬಿತ್ತು, ನನಗೆ ಬಿದ್ದಾಗಿತ್ತು ಅಂತ ಹೇಳೋದಿಲ್ಲ, ಕನಸು ಬಿದ್ದಿತ್ತು ಅಂತಾನೆ ಹೇಳ್ತಾರೆ. ಅದು ಸತ್ಯವಾದದ್ದು ಕನಸು. ಈ ದೊಡ್ಡ ಸಿದ್ಧಾಂತ ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ, ಸಂಧೇ ಸೃಷ್ಟಿ ರಾಹಹಿ ಓಂ. ಬ್ರಹ್ಮಸೂತ್ರಗಳು ತೀರ್ಮಾನ ಮಾಡ್ತಾ ಇವೆ, ಕನಸು ಎಂಬುದು ಸತ್ಯವಾದದ್ದು. ಅಲ್ಲಿ ಸುಳ್ಳಿನ ಅಂಶ ಯಾವುದು ಅಂತ ಕೇಳಿದರೆ, ಕನಸಲ್ಲಿ ಸಿಂಹ ಬಂದ್ಬಿಡೋ, ಜೋರಾಗಿ ಒದರಿಕೊಂಡು ಹೋಗ್ತಾನೆ ಅಯ್ಯೋ ಅಂತ ಹೇಳಿಬಿಟ್ಟು ಎಚ್ಚರಾಗುತ್ತೆ. ಎಚ್ಚರಾಗ್ತಾನೆ, ನೋಡ್ತಾನೆ ಸಿಂಹ ಇಲ್ಲ ಅಲ್ಲಿ, ಆದರೆ ನಡಗೋದು ಬಿಟ್ಟಿಲ್ಲ ಇನ್ನು, ಯಥಾ ಹಬ್ಬ ನೆನೆಸ್ಕೊಂಡೆ ಮತ್ತೆ ನಡುತ್ತಾ ಇರ್ತಾನೆ. ಅಂದ್ರೆ ಆ ಸಿಂಹ ಈ ಸಿಂಹ ಯಾವುದು ಅಂದ್ರೆ, ಹೊರಗಿನ ಸಿಂಹನೇ ಅದಲ್ಲ, ಅಷ್ಟೇ ವ್ಯತ್ಯಾಸ. ಅದು ಸಿಂಹ ಹೌದು, ಆದರೆ ಹೊರಗಿನ ಸಿಂಹ ಅಲ್ಲ. ಸಿಂಹದ ಫೋಟೋ ಭಯ ಹುಟ್ಟಿಸುತ್ತೆ ಹೌದು, ನಿಜವಾದ ಸಿಂಹ ಅಲ್ಲ ಅದು. ಆದ್ರೆ ಸಿಂಹದ ಚಿತ್ರವಾಗಿ ಸತ್ಯನೇ ಅದು, ಸಿಂಹದ ಚಿತ್ರವಾಗಿ ಸತ್ಯ, ಸಿಂಹವಾಗಿ ಮಾತ್ರ ಮಿಥ್ಯ ಅಷ್ಟೇ. ಸೊ ಕನಸಿನ ಸಿಂಹ ಅಂದ್ರೆ ಕನಸಿನ ಸಿಂಹನೇ, ಅದಿದ್ದೇ ಇದೆ. ನಿಮ್ಗೆ ಭಯವಾಗುತ್ತೆ, ಎಂದೋ ನೆನೆಸ್ಕೊಂಡ್ರು ಗಾಬರಿ ಆಗುತ್ತೆ, ಮತ್ತೆ ಆಗಲ್ಲ, ಯಾವಾಗ ನೆನೆಸ್ಕೊಂಡ್ರು ಗಾಬರಿ ಆಗುತ್ತೆ. ಅದು ಸತ್ಯ. ಇದು ಕನಸಿನ ಬಗ್ಗೆ ಇನ್ನೂ ಅನೇಕ ವಿಷಯಗಳು ಉಂಟು. ಕನಸುಗಳಲ್ಲಿ ಅನೇಕ ಕನಸುಗಳು ನಮಗೆ ಯಾವುದೋ ಪಾಪವನ್ನು ಮಾಡಿರುತ್ತೇವೆ, ಭಯಪಟ್ಟುಕೊಂಡು ಸಾಯ್ಬೇಕಾಗಿರುತ್ತೆ. ನಾವು ಒಳ್ಳೆ ಪುಣ್ಯ ಕಾರ್ಯವನ್ನು ಮಾಡಿರುತ್ತೇವೆ, ಆಕ್ಚುಲಿ ನಡೆಯೋದ್ರ ಬದಲು ಕನಸಿನಲ್ಲಿ ತೋರಿಸಿಬಿಟ್ಟು ಅದನ್ನ ರೆಡ್ಯೂಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಕನಸಿನಲ್ಲಿ ತೋರಿಸಿಬಿಡ್ತಾರೆ, ಮುಗಿದೋಯ್ತು. ಇದು ಒಂದು. ಇನ್ನು ಕೆಲವರು ಒಳ್ಳೇದನ್ನು ಮಾಡಿರ್ತಾರೆ, ನಿಜವಾಗಲೂ ಕೂಡ ಆನೆ ಮೇಲೆ ಕೂಡ ಯೋಗ ಇರುತ್ತೆ ಅವನಿಗೆ. ಆನೆ ಮೇಲೆ ಕೂಡ ಯೋಗ, ಗಜಕೇಸರಿ ಯೋಗ ಅಂತ ಇರುತ್ತೆ ಜಾತಕದೊಳಗೆ. ಆನೆ ಮೇಲೆ ಕೂಡ ಯೋಗ, ಭಾರಿ ಯೋಗ ಇರುತ್ತೆ. ಆದ್ರೆ ಇವನು ಅಯೋಗ್ಯ ಅಂತ ಯೋಗ ಯುಟಿಲೈಸ್ ಮಾಡಿಕೊಳ್ಳೋ ಸಾಮರ್ಥ್ಯ ಅವನಿಗಿಲ್ಲ. ಎಲ್ಲೋ ಸಿಗ್ತಾನೆ, ಕುಡಿತಾನೆ, ತಿಂತಾನೆ, ದೇವರನ್ನೇ ಒಪ್ಪೋದಿಲ್ಲ, ಮಹಾ ನಾಸ್ತಿಕ. ಅನ್ಫಾರ್ಚುನೇಟ್, ಯಾವುದೋ ಜನ್ಮದ ಪುಣ್ಯ ಯೋಗ ಇದೆ, ಅದು ನಡಿಬೇಕು. ಆದ್ರೆ ಆಕ್ಚುಲಿ ನಡೆಯೋಷ್ಟು ಯೋಗ ಅವನಿಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಕನಸಲ್ಲಿ ಆನೆ ಮೇಲೆ ಕುರಿಸಿ ಮೆರವಣಿಗೆ ಮಾಡಿಸ್ತಾರೆ, ಮುಗಿದೋಯ್ತು. ತಿರುಕರ ಕನಸು ಅಂತ ಇದೆಯಲ್ಲ ಅಷ್ಟೇ. ಆಕ್ಚುಲಿ ನಿಜವಾಗಲಾಗ ಯೋಗ ಇತ್ತವನಿಗೆ, ಸರಿಯಾಗಿ ಮಾಡ್ಕೊಂಡ್ರೆ ಆಗ್ತಿತ್ತು, ಸರಿಯಾಗಿ ಮಾಡ್ಕೊಳ್ಳಿಲ್ಲ, ಅದು ಮಿನಿಮೈಸ್ ಆಗೋಯ್ತು, ಮ್ಯಾಕ್ಸಿಮೈಸ್ ಆಗಲಿಲ್ಲ, ಮಿನಿಮೈಸ್ ಆಗೋಯ್ತು ಅಷ್ಟೇ. ಅರ್ಥ ಮಾಡ್ಕೋ. ಇನ್ನು ಕೆಲವರಿಗೆ ಕನಸಲ್ಲಾಗ ಯೋಗ ಇರುತ್ತೆ, ಒಳ್ಳೆ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡ್ತಾನೆ, ಅದು ದೊಡ್ಡದಾಗಿಬಿಟ್ಟು ಆಕ್ಚುಲ್ ನಡೆದೋಗುತ್ತೆ. ಇದು ವಿಶೇಷ. ಕನಸಲ್ಲಾಗ್ತಕ್ಕಂಥ ಸಣ್ಣ ವಿಷಯ ನಿಜವಾಗ್ಲೂ ನಡೆದೋಗುತ್ತೆ, ನಿಜವಾಗ್ಲಾಗಬೇಕು ದೊಡ್ಡ ವಿಷಯ ಚಿಕ್ಕದಾಗಿ ಮುಗಿದೋಗ್ಬಿಡುತ್ತೆ. ಸೊ ಕನಸು ಅಂಬುದು ಎಂಜಾಯ್ಮೆಂಟ್ ದೃಷ್ಟಿಯಿಂದನೂ ಆಕ್ಚುಲಿ ವ್ಯಾಲಿಡ್, ಸೆಕೆಂಡ್ ಪಾರ್ಟ್. ಇನ್ನೂ ಕೆಲವು ಕನಸುಗಳಿವೆ, ಅವು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ, ಮುಂದೇನಾಗುತ್ತೆ ಅಂತ ಹೇಳ್ತಾ ಇವೆ. ಕೆಲವು ಕನಸುಗಳು ಒಳ್ಳೆಯದನ್ನು ಹೇಳೋ ಕನಸುಗಳು ಉಂಟು, ಕೆಲವು ಕನಸುಗಳಲ್ಲಿ ಹೀಗಾಗುತ್ತೆ ಅಂತ ಯಾರೋ ಜ್ಞಾನಿಗಳು ಬಂದು ಹೇಳಿದಾಗತ್ತೆ, ಆಕ್ಚುಲಿ ನಡೆದೋಗ್ಬಿಡುತ್ತೆ, ಹಾಗೆ ನಡೆದೋಗುತ್ತೆ, 100% ನಡೆಯುತ್ತೆ. ಅದು ಕೆಲವು ಕನಸುಗಳು. ಇನ್ನೂ ಕೆಲವು ಕನಸುಗಳು ಕೆಟ್ಟದ್ದಾಗದ ಸೂಚನೆ ಮಾಡುತ್ತೆ, ಆ ರೀತಿ ನಡೆದ ಕೆಟ್ಟದಾಗೆ ಆಗುತ್ತೆ ಕೂಡ, ಅವಾಗ ಸೂಚಕ ಸ್ವಪ್ನ ಅಂತ ಕರೀತಾರೆ. ಅಂತ ಸ್ವಪ್ನ ಬೀಳೋದು ಬೆಳಗಿನ ಜಾವ, ಅಂತ ಹೊತ್ತಿನಲ್ಲಿ ಬೀಳುತ್ತೆ. ಬರೀ ಅನುಭವದ ಸ್ವಪ್ನಗಳು ಬೇರೆ, ಸೂಚನೆ ಮಾಡತಕ್ಕಂಥ ಶಬ್ದಗಳು ಕನಸುಗಳು ಬೇರೆ. ಆ ಕನಸು ಬೀಳೋದೆಲ್ಲ ಬೆಳಗಿನ ಜಾವದೊಳಗೆ, ಇಂಟೆನ್ಸಿಟಿ ಭಾರಿ ಜಾಸ್ತಿ ಇರುತ್ತಾಗ ಜ್ಞಾಪಕನೂ ಇರುತ್ತೆ. ಯಾವ ಕನಸು ಜ್ಞಾಪಕ ಇರುತ್ತೋ ಮೋರ್ ಪವರ್ಫುಲ್ ಅದು. ಕೆಲವು ಕನಸು ಮರ್ತೋಗ್ಬಿಡುತ್ತೆ, ಹೇಳೋದಾಗೆ ನೆನಪಿರೋದಿಲ್ಲ, ಅಂಥದ್ದು ಜಾಸ್ತಿ ಗಮನ ಇರೋದಿಲ್ಲ. ಆದ್ರೆ ಯಾವ ನೆನಪಿನ ಉಳಿಯುತ್ತಲ್ಲ, ಆ ಕನಸುಗಳಿಗೆ ಭಾರಿ ಮಹತ್ವ ಇದೆ. ಕನಸುಗಳ ಬಗ್ಗೆ ದೊಡ್ಡ ಥಿಯರಿ ನಮ್ಮ ಗ್ರಂಥಗಳೇ ಇದೆ. ಇವತ್ತು ಸೈಕಾಲಜಿಸ್ಟ್ ಯಾರು ನಮ್ಮ ಸಂಸ್ಕೃತ ಗ್ರಂಥಗಳನ್ನು ಓದೇ ಇಲ್ಲ. ಡ್ರೀಮ್ಸ್ ಅಂತ ಚಾಪ್ಟರ್ ಇದೆ ಸೈಕಾಲಜಿ ಒಳಗೆ, ಡೀಟೇಲ್ ಸ್ಟಡಿ ಮಾಡ್ತಾರೆ. ಅವ್ರ ಸ್ಟಡಿ ಎಲ್ಲ ಇತ್ತೀಚಿನ ಎಕ್ಸ್ಪೆರಿಮೆಂಟ್ ಮೇಲೆ, ಊಹಾಪೋಹದ ಮೇಲೆ ಡೆವಲಪ್ ಆಗಿರೋದೇ ಹೊರತು ನಮ್ಮ ಪ್ರಾಚೀನ ಶಾಸ್ತ್ರಗಳು ಏನ್ ಹೇಳಿವೆ ಅಂತ ಗೊತ್ತಿಲ್ಲ. ಇಷ್ಟು ದಪ್ಪ ಪುಸ್ತಕ ಇದೆ, ಸ್ವಪ್ನಗಳು ಎಷ್ಟು ಹೇಳಿದೆ ಪುರಾಣಗಳಲ್ಲಿ ಅಂತ ಹೇಳಿದ್ರೆ, ಎಲ್ಲ ಪುರಾಣದನ್ನ ಸ್ಮೃತಿಗಳನ್ನ ಕಲೆಕ್ಟ್ ಮಾಡಿದ್ರೆ ಇಷ್ಟು ದಪ್ಪ ಪುಸ್ತಕ ಆಗುತ್ತೆ ಬರೀ ಕನಸುಗಳ ಮೇಲೇನೆ. ಎಷ್ಟು ವೆರೈಟಿ ಕನಸುಗಳಿವೆ, ಅದರಲ್ಲಿ ಒಳ್ಳೆ ಕನಸು ಯಾವುದು, ಕೆಟ್ಟ ಕನಸು ಯಾವುದು, ಯಾವ್ದ ರೀತಿ ಏನು ಅಂಬುದನ್ನ ಅಷ್ಟು ವಿಶೇಷ ವಿವೇಚನೆ ಮಾಡಿ ತೋರಿಸ್ತಾರೆ. ನಮ್ಮ ಜನ ಓದ್ಬೇಕು ಅವನ್ನೆಲ್ಲ, ಓದೋ ಚಾನ್ಸಸ್ ಸಂಸ್ಕೃತನೇ ಬರೋದಿಲ್ಲ, ಆದ್ರಿಂದ ಓದೋ ಚಾನ್ಸೇ ಇಲ್ಲ ಇವರಿಗೆ. ಸರಿಯಾಗಿ ಓದ್ಕೊಂಡ್ರೆ ಇನ್ನು ನಾವು ಎಷ್ಟೋ ಸಂಶೋಧನೆಗಳನ್ನ ಇವರು ಮಾಡಿರ್ತಾರೆ, ಇನ್ನು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಹಿಂದಿನ PhD ಥೀಸಿಸ್ ಓದಿದ್ರೆ ಹೊಸ್ತ ಮುಂದೆ ಹೋಗ್ಲಿಕ್ಕೆ ಬರುತ್ತಾಗ, ಮೊದಲಿಂದ ಮಾಡೋದು ಹೇಗಿರ್ತದೆ, ಉಪಯೋಗ ಮಾಡ್ಕೊಳ್ಳೋದು ಹೇಗಿರುತ್ತೆ, ನಮ್ಮ ಜನಕ್ಕೆ ತಿಳುವೆ ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಓದಿದರೆ ಅವರ ಜ್ಞಾನ ಎಷ್ಟು ಪರಿಪೂರ್ಣ ಅಂಬೋದಕ್ಕೆ ದೃಷ್ಟಾಂತವಾಗ್ತದೆ. ಇದು ಮುಂದಿನ ಭಾಗ. ಇಲ್ಲಿ ಅರ್ಜುನನಿಗೆ ಇದು ಯಾಕೆ ಹೇಳಿದೆ, ಮುಂದೆ ಅಂತ ಪ್ರಸಂಗ ಬರ್ತದೆ, ಆದ್ರಿಂದ ಕೇಳಿರ್ಬೇಕು ನಾವೀಗ, ಅಲ್ಲಿ ಮತ್ತೆ ಹೇಳೋ ಪ್ರಸಂಗ ಬರೋದಿಲ್ಲ. ಇಷ್ಟೆಲ್ಲದರೂ ಒಂದು ಹೊಸ ಇನ್ನೊಂದು ಸೂಕ್ಷ್ಮ ವಿಚಾರ ಇದೆ. ಸಾಮಾನ್ಯವಾಗಿ ಕನಸುಗಳಲ್ಲಿ ನಾವು ಯಾವುದನ್ನೋ ಅನುಭವಿಸಿರ್ತೇವೆ, ಅದರ ಇಂಪ್ರೆಷನ್ ಉಳ್ಕೊಂಡಿರ್ತದೆ, ಅದು ಕನಸಿನಲ್ಲಿ ನಮಗೆ ಕಾಣಿಸ್ತದೆ. ಇದು ಸಾಮಾನ್ಯವಾದ ಒಂದು ವಿವೇಚನೆ. ಇದು ಸಾಮಾನ್ಯವಾಗಿ ಎಲ್ಲರೂ ನಡೆಯೋದು ಹಾಗೇನೆ. ಆದರೆ ಕೆಲವು ಎಕ್ಸೆಪ್ಷನಲಿ ಗುಡ್ ಕೇಸಸ್ ತೊಳೆ ಪರಮಾತ್ಮ ಏನ್ ಮಾಡ್ತಾನಂತೆ, ನಾವು ಇಲ್ಲೇ ಇರ್ತೇವೆ, ಇಲ್ಲೇ ಕನಸು ಕಾಣುತ್ತೇವೆ, ನಾವೆಲ್ಲ ನಡೆಯೋದಿಷ್ಟೇ. ಆದ್ರೆ ಅರ್ಜುನಾದಿಗಳಲ್ಲಿ ಪರಮಾತ್ಮ ಏನ್ ಮಾಡ್ತಾನಂತೆ, ಆ ಜೀವನನ್ನ ಕರ್ಕೊಂಡೇ ಹೋಗ್ತಾನೆ ಅಂತ ಹೇಳ್ತಾರೆ. ಆ ಬಹಿಷ್ಕುಲಾಯಂ ಅಂತ ಉಪನಿಷತ್ ಹೇಳುತ್ತದೆ. ಆ ದೇಹವನ್ನು ಬಿಡಿಸಿ ಕರ್ಕೊಂಡು ಹೋಗಿ ಅಂತ ಜಾಗದಲ್ಲಿ ಕರೆಸಿ ಅನುಭವ ತರಿಸಿ ಮತ್ತೆ ವಾಪಸ್ ತಂದು ಬಿಡುತ್ತಾನೆ. ನಿತ್ಯದಲ್ಲಿ ನಮಗೆಲ್ಲ ಹೀಗಾಗೋದಿಲ್ಲ,
ಅರ್ಜುನನಂಥವರಿಗೆ ಮಾತ್ರ ಆಗತಕ್ಕಂಥ ವಿಶೇಷವಾದಂಥ ಪ್ರಸಂಗಗಳಷ್ಟೇನೆ. ಅಂಥ ಪ್ರಸಂಗದಲ್ಲಿ ಅರ್ಜುನನ ಪ್ರಸಂಗ ಬರ್ತಾ ಇದೆ. ಅರ್ಜುನನ ಒಂದು ಅಂಶದಿಂದ ಕರ್ಕೊಂಡು ಹೋಗಿ ಅಷ್ಟೆಲ್ಲ ಮಾಡಿಸಿ ವಾಪಸ್ ತಂದು ಬಿಡ್ತಾನೆ. ಅರ್ಜುನ ಎಚ್ಚರಾಗತ್ತೆ. ಕೃಷ್ಣ ಅಂತ ಹೇಳ್ತಾನೆ, ಕೃಷ್ಣ ಏನು ಹೇಳಬೇಕಾಗಿಲ್ಲ, ಹಂಗೆಲ್ಲ ಗೊತ್ತಿದೆ ಅಂತ ಹೇಳ್ತಾನೆ ಕೃಷ್ಣ. ಹೇಳಕ್ಕಂತ ಹೋದ್ರೆ ಮಾಡಿಸ್ತವನೇ ನಾನು, ಮತ್ತೇನು ಹೇಳೋದ್ನೆ. ಅದರಿಂದ ಕೃಷ್ಣ, ಎಷ್ಟೋ ಅನುಗ್ರಹ ನನ್ನ ಮೇಲೆ ನಿನಗೆ ಅರ್ಜುನ, ಯೋಚನೆ ಮಾಡಬೇಡ, ಇನ್ನು ನಿನಗೆ ಗುರುಗಳ ಅನುಗ್ರಹವಾಗಿದೆಯಲ್ಲ, ಸಿದ್ಧಿ ಬರುತ್ತೆ ಅಂತ ಹೇಳಿದ್ದೇನೆ. ಇದ ಹೀ ಪೂರ್ವಾಪರ ಗೊತ್ತಿಲ್ಲದಿದ್ದವರಿಗೆ ಕೃಷ್ಣ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಪಶುಪಥ ಇನ್ನೊಮ್ಮೆ ಹೇಳಿಸಿದ್ದರಿಂದ ಅವನ ಕೈಲಿ ಆಗಲಿಲ್ಲ, ಅದಕ್ಕೆ ಶಿವನ ಕೈಲಿ ಮಾಡಿಸಿಬಿಟ್ಟ ಅಂತ ಕತೆ ಕಟ್ಟಿಬಿಡ್ತಾರೆ. ಅಂದ್ರೆ ಈ ಹಿನ್ನೆಲೆ ಅರ್ಥವಾಗಲಿಲ್ಲ ಇವರಿಗೆ, ಹಿನ್ನೆಲೆಯೆಲ್ಲ ಬಿಡಿಸಿದಾಗ ಗೊತ್ತಾಗ್ತದೆ. ಮಹಾಭಾರತದಲ್ಲಿ ಯಾರು ಅರ್ಥ ಮಾಡ್ಕೋತಾರೆ ಅದನ್ನ, ಅದನ್ನೆಲ್ಲ ಬಿಡಿಸಿ ಹೇಳಿದ ವಿವರಣೆ ಅಪೂರ್ವವಾದಂತಹ ಸಂಗ್ರಹ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆದರೆ ಅವರ ಕಾಂಟ್ರಿಬ್ಯೂಷನ್ ಏನಂತ ಗೊತ್ತಾಗಿದೆ, ಯಾರು ಕುಮಾರವ್ಯಾಸ ಪಂಪ ಯಾರು ಬರೆಯೋ ಚಾನ್ಸಸ್ ಕೂಡ ಇಲ್ಲ, ಬರದಿಲ್ಲ ಬರೆಯಲು ಸಾಧ್ಯನೂ ಇಲ್ಲ. ಯಾಕೆ, ಅವರು ಯಾರು ತತ್ವಜ್ಞಾನಿಗಳಲ್ಲ, ಮೂಲತಃ ಅವರು ಕವಿಗಳಾದ್ದರಿಂದ ತಮ್ಮ ಕಾವ್ಯಾಂಶ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಹೋದರೆ ಹೊರತು ತಾತ್ವಿಕ ವಿವೇಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಮಹಾಭಾರತಾದಿ ಗ್ರಂಥಗಳೆಲ್ಲ ಮೂಲತಃ ತಾತ್ವಿಕ ಗ್ರಂಥಗಳಾದ್ದರಿಂದ ಅದರ ವಿವೇಚನೆಯನ್ನ ತತ್ವಶಾಸ್ತ್ರಜ್ಞರು ಮಾಡಬೇಕೇ ಹೊರತು ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಪೂರ್ಣ ಪ್ರಜ್ಞರು, ಅವರು ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಸಿ ಇಷ್ಟೆಲ್ಲ ನಡೆದೋಯ್ತು, ಬೆಳಗಾಯಿತು, ಇದನ್ನ ಸನ್ನದ್ಧನಾಗಬೇಕು ಯುದ್ಧಕ್ಕೋಸ್ಕರ. ಅರ್ಜುನ ಏನ್ ಮಾಡಿದನಂತೆ, ಆನ್ಯಕವನ್ನು ಪೂರೈಸ್ತಾನೆ. ಬಹಳ ಇಂಟ್ರೆಸ್ಟಿಂಗ್ ಅದು ಒಂದು. ಸಕಾಲಕ್ಕೆದ್ದು ಸ್ನಾನ ಅನ್ಯಕ ಎಲ್ಲ ಮಾಡಿದನಂತೆ. ದೇವ್ ಪೂಜಾದಿಗಳನ್ನೆಲ್ಲ ಮುಗಿಸ್ತಾರೆ. ಯುದ್ಧದ ಕಾಲಕ್ಕೂ ದೇವ್ರ ಪೂಜೆ ಬಿಡಾಗಿಲ್ಲ, ಯುದ್ಧದ ಕಾಲಕ್ಕೂ ಸಂಧ್ಯಾವನ್ನೇ ಬಿಡಾಗಿಲ್ಲ. ಇವರು ಸಂಧ್ಯಾವನ್ನೇ ಮಾಡಿ ಅಂದ್ರೆ ಯುದ್ಧ ಮಾಡ್ತಾರಂತೆ ಜನ. ದೇವ್ರ ಪೂಜೆ ಅಂದ್ರೆ ದೊಡ್ಡ ಯುದ್ಧ, ಓ ದೊಡ್ಡ ಗಲಾಟೆ ಗಲಾಟೆ, ಅವ್ರ ಗಲಾಟೆ, ಇವ್ರ ಬೈ ಅವ್ರನ್ನ ಬೈ, ದೊಡ್ಡ ಮಾಡಿಬಿಡ್ತಾರೆ ರೆಡಿ ಅಂತೇಳಿ. ಪೂಜೆ ಮಾಡದಿದ್ರೆ ಸಾಕು ಮಾರಾಯ ಅಂತ ಅನಿಸಿಬಿಡುತ್ತೆ. ಪೂಜೆ ಮಾಡಿದ್ರೆ ಒಂದು ಯುದ್ಧ ಮಾಡಿದ್ರೆ ಮತ್ತೊಂದು ಯುದ್ಧ ಅಂತ ಜನ ಸಿಗ್ತಾರೆ. ಯುದ್ಧದ ಕಾಲಕ್ಕೂ ಪೂಜೆ ಬಿಡಬಾರ್ದು ಎಲ್ಲ ಅನ್ನಿಕವನ್ನು ಮುಗಿಸಿದ್ರಂತೆ ಎಲ್ಲರೂ ಕೂಡ. ಒಂದು ಯಾರಾದ್ರೂ ಮತ್ತೊಂದು ಪ್ರಶ್ನೆ ಕೇಳಬಹುದು, ಈಗ ಯಾರಾದ್ರೂ ಕೂಡ ಅರ್ಜುನ ತನ್ನ ಮಗನ ಕಳ್ಕೊಂಡಿದ್ದಾನೆ ಸೂತಕ, ಅವಾಗೇನು ಪೂಜೆ ಮಾಡ್ತಾನೆ ಅಂತ ಯಾರು ಕೇಳಿಬಿಡ್ತಾರೆ, ಬಿಡೋದಿಲ್ಲ. ಸ್ವಲ್ಪ ಪೂರ್ವಾಪರ ಕಾಮನ್ ಸೆನ್ಸ್ ಇದ್ರೆ ಅರ್ಜುನ ಹೇಗೆ ಮಾಡಿದ ಸೂತಕ ಇಲ್ವಾತಿಗೆ ಅಂತ ಕೇಳಿದ್ರೆ, ನಮ್ಮ ಶಾಸ್ತ್ರ ಪರ್ಫೆಕ್ಟ್ ಅಂತ ಅದಕ್ಕೆ ಹೇಳಿದ ಉತ್ತರ ಕೊಡುತ್ತದೆ. ಯುದ್ಧಾದಿಗಳು ನಡೆದಾಗ ಮಧ್ಯ ಸೂತಕ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಈ ಮಧ್ಯ ಸೂತಕ ಇಲ್ಲ, ಯುದ್ಧ ಪೂರ್ತಿ ಮುಗಿದಾದ ಮೇಲೆ ಒಟ್ಟಿಗೆ ಸೂತಕ ಆಚರಣೆ ಮಾಡಬೇಕು. ಆಮೇಲೆ ಇಷ್ಟು ದಿವಸ ಆಚರಣೆ ಮಾಡಬೇಕಂತ ನಿಯಮ ಇದೆ, ಮಧ್ಯ ಸೂತಕ ಆಚರಣೆ ಮಾಡಬೇಕಾಗಿಲ್ಲ. ಎಷ್ಟು ಸೂಕ್ಷ್ಮ ವಿಚಾರ ಅದು. ಯಜ್ಞದ ದೀಕ್ಷಿತನ ಕೂತು ಬಿಡ್ತಾನೆ, ಆ ಸೂತಕ ಇಲ್ಲ ಅವನಿಗೆ. ಯಜ್ಞ ಮುಗಿಯೋರಿಗೂ ಸೂತಕ ಇಲ್ಲ. ಯಜ್ಞ ಸ್ಟಾರ್ಟ್ ಆದ್ಮೇಲೆ ಮುಗಿಯೋರಿಗೂ ಮುಂಚೆನಾದರೂ ಕೂಡ ಮಧ್ಯ ಸತ್ವಾರ ವಿಷಯ ಕಿವಿಗೆ ಬಿದ್ದರೆ ಮೈಲಿಗೆ ಅಲ್ಲ ಅವರಿಗೆ, ಅದು ಆಮೇಲೆ ಅಷ್ಟೇ ಬರೋದು. ತಂದೆ ತಾಯಿಗಳ ಸಾವು ಮಾತ್ರ ಮೈಲಿಗೆ ತಂದುಕೊಡೋದು, ಉಳಿದವರ ಸಾವಿನ ಮಾಡುತ್ತೆ ಕಿವಿಗೆ ಬಿದ್ದರೆ ಯಜ್ಞ ದೀಕ್ಷಿತನಾದವನಿಗೆ ಸೂತಕ ಬರೋದಿಲ್ಲ. ಧರ್ಮಶಾಸ್ತ್ರ ಬಹಳ ಅದೇ ದೊಡ್ಡ ಶಾಸ್ತ್ರ ಅದು. ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ಎಷ್ಟು ಪುಸ್ತಕ ಇದೆ ಧರ್ಮಶಾಸ್ತ್ರದ ಬಗ್ಗೆ, ಕಣ್ಣು ಮುಚ್ಕೊಂಡು ಬೈದಾಕ್ಬಿಡ್ತಾರೆ ಜನ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು. ಬೈರಿ, ಓದಿ ಬೈರಿ ಕೊನೆ ಪಕ್ಷ. ಎಷ್ಟು ಪ್ರಾಕ್ಟಿಕಲ್ ಹೇಳ್ತಾರೆ ಗೊತ್ತಾ, ಯಾರ್ಯಾರು ಎಷ್ಟೆಷ್ಟು ಸೂತಕ, ಯಾರಿಗೆ ಸೂತಕ ಇಲ್ಲ, ಸೂತಕ ಆತ ಯುದ್ಧದಲ್ಲಿ ಹೇಗೆ, ವೈದ್ಯರಿಗೆ ಸೂತಕ ಹೇಗೆ, ವೈದ್ಯರು ನಿತ್ಯ ಸೂತಕ ಆ ಲೆಕ್ಕ ತಗೊಂಡ್ಬಿಟ್ರೆ ದಿವಸ ಅವ್ರ ಪಾಪ ಮಡಿಗೆ ಬರೋದಿಲ್ಲ ಆಗಾಗಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ವೈದ್ಯರಿಗೆ ಅವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ದೋಷ ಇಲ್ಲ, ಮನೆ ಬಂದಿಂದ ಮಾಡಿಕೊಂಡ್ರೆ ಮುಗಿದೋಯ್ತು ಅಷ್ಟೇ ಹೊರತು ಆ ಕಾಲಕ್ಕೆ ಮೈಲಿಗೆ ಮುಟ್ಟೋದಿಲ್ಲ ಅಂದ್ರೆ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏ ಭಾರಿ ಮಡಿ ಇದ್ದೇನೆ ಯಾರು ಮುಟ್ಟೋದಿಲ್ಲ ಅಂತ ಕೇಳಿದ್ರೆ ಅವ್ರು ಇವ್ರು ಮೈಲಿಗೆ ಆಗ್ತಾನೆ ಅಷ್ಟೇ, ಅವ್ರ ಪಾರಿ ಇವ್ರ ಮೈಲಿಗೆ ಯಾರು ಮುಟ್ಟ ಬಿರತ್ ಹೋಗ್ತಾರೆ ಯಾಕೆ ಈ ಮಧ್ಯೆ. ಅದು ಪ್ರತಿಯೊಬ್ಬರಿಗೂ ಕೂಡ ನಿಜವಾಗ್ಲೂ ನಮ್ಮ ಶಾಸ್ತ್ರದ ಚಿಂತನೆಯ ಕ್ರಮ ನೋಡಬೇಕು. ಕಣ್ಣು ಮುಚ್ಕೊಂಡು ಬರೆಯೋದಿಲ್ಲ, ಎಷ್ಟು ಅರ್ಥವತ್ತ ವಿವೇಚನೆ ಮಾಡ್ತಾರೆ. ಆದ್ದರಿಂದ ಅವ್ರಿಗೆ ಯಾರು ಸೂತಕ ಇಲ್ಲ ಆಗ ಅದೇ ಅನ್ಯ ಕಾರ್ಯಗಳು ಮುಗಿಸಿದ್ರು. ಅಲ್ಲೆಲ್ಲ ನಿಜವಾಗಲೂ ಇನ್ನೊಂದು ಆಶ್ಚರ್ಯ ಅಂದ್ರೆ, ಯುದ್ಧರಂಗದ ಶಿಬಿರಗಳಿಗೆ ಅನೇಕ ಜನ ಬ್ರಾಹ್ಮಣರನ್ನ ತತ್ವಜ್ಞಾನಿಗಳಾದ ಬ್ರಾಹ್ಮಣರನ್ನೆಲ್ಲ ಕರ್ಕೊಂಡು ಹೋಗಿದ್ದರಂತ. ಅಲ್ಲಿಗೆ ಋಷಿ ಮುನಿಗಳಿರ್ತಾರೆ ಗುಂಪಿನೊಳಗೆ, ಯುದ್ಧಕ್ಕೆ ಅಂತಲ್ಲ, ಪ್ರತಿನಿತ್ಯ ತಮ್ಮ ಅನೇಕ ಮುಗಿಸಿದ ಮೇಲೆ ಯುದ್ಧಕ್ಕೆ ಹೋಗಿದ ಮುಂಚಿತವಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ರಂತ. ಅವರಿಂದ ಪ್ರತಿನಿತ್ಯ ಅವ್ರಿಗೆ ನಮಸ್ಕಾರ ಮಾಡಿ ಹೋಗೋದಕ್ಕಿಂತ ಮುಂಚೆ ಆಶೀರ್ವಾದ ತಗೊಂಡು ಹೋಗ್ತಾರೆ. ಮದುವೆ ಕರೆಸೋದು ಕಷ್ಟ ಬ್ರಾಹ್ಮಣರು, ಇವತ್ತಿನ ದಿವಸ ಮದುವೆ ಮನೆ ಕರೆಸೋದಿಲ್ಲ, ಯುದ್ಧಕ್ಕೆ ಕರೆಸಿದ್ರಂತ. ಅವರು ಪ್ರತಿನಿತ್ಯ ನಮಸ್ಕಾರ ಮಾಡಿ ಹೋಗ್ಬೇಕು, ಅವ್ರು ಆಶೀರ್ವಾದ ಮಾಡ್ತಿದ್ರಂತೆ. ದೀರ್ಘಾಯುಷ್ಮಾನ್ ಭವ ಅಂತ ಹೇಳೋದು, ವಿಜಯಿ ಭವ ಅಂತ ಹೇಳೋದು ಮಾಡ್ತಿದ್ರು. ಅದ್ರ ಉಪಯೋಗ ಮುಂದೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವರ ಆಶೀರ್ವಾದದ ಬಲ ಒಳ್ಳೆ ಸಮಯಕ್ಕೆ ಉಪಯೋಗ ಬರ್ತಾ ಇತ್ತಂತದೆಲ್ಲ ಕೂಡ. ಅಷ್ಟೆಲ್ಲ ಮಾಡಿ ಅರ್ಜುನ ಬ್ರಾಹ್ಮಣರಿಗೆ ಮಾಡಿದ ಅಗ್ನಿ ಕಾರ್ಯವನ್ನು ಮುಗಿಸಿದ. ಎಂದಿನಂತೆ ಅಗ್ನಿಹೋತ್ರ ಮಾಡಲೇಬೇಕು ಅಂತ ಜನಕ್ಕೆ ಗೊತ್ತೇ ಇಲ್ಲ. ಅದೊಂದು ಅಗ್ನಿಹೋತ್ರವನ್ನು ಪೂರೈಸಿದ, ಎಲ್ಲವನ್ನು ಪೂರೈಸಿ ಋಷಿಮುನಿಗಳಿಗೆ ನಮಸ್ಕಾರ ಮಾಡಿ ಅಣ್ಣಂದಿರಿಗೆ ನಮಸ್ಕಾರ ಮಾಡಿ ಕೃಷ್ಣನಿಗಂತೂ ಸದಾ ನಮಸ್ಕಾರನೇ, ಜೊತೆ ಕರ್ಕೊಂಡು ಹೊರಡ್ತಾ ಇದ್ದಾನೆ. ಎಲ್ಲರೂ ಶುಭ ಆಶಂಸನೆ ಮಾಡ್ತಾ ಇದ್ದಾರೆ. ಅದು ಅಳಿವು ಉಳಿಯುವ ಪ್ರಶ್ನೆ ಆತನ ಪಾಲಿಗೆ ಇವತ್ತು. ದೇವತರನ್ನು ಕೊಂದರೆ ಬದುಕ್ತಾನೆ, ಇಲ್ಲದ್ರೆ ಇವನೇ ಬದುಕೋ ಸಂಭವ ಇಲ್ಲ ಅಂತ ಹೇಳಿದ್ರೆ, ಎಂಥ ಜಟಿಲವಾದ ಪ್ರಸಂಗ ಒದಗಿದೆ ಪಾಂಡವರಿಗೆ. ಅದನ್ನೆಲ್ಲ ಕೃಷ್ಣನ ಮೇಲೆ ಭಾರ ಹಾಕಿ ಕಳಿಸಿಕೊಡ್ತಾ ಇದ್ದಾರೆ. ಕೃಷ್ಣ ಯಥಾಪ್ರಥವನ್ನು ಓಡಿಸ್ತಾ ಈ ಕಡೆ ಬರ್ತಾ ಇದ್ದಾನೆ. ದ್ರೋಣಾಚಾರ್ಯರು ಮಾತು ಕೊಟ್ಟಂತೆ ಅವತ್ತಿನ ದಿವಸ ಅದ್ಭುತವಾದ ವ್ಯೂಹ ನಿರ್ಮಾಣ ಮಾಡಿದ್ದಾರೆ. ಇಡೀ 18 ದಿವಸದ ಯುದ್ಧದೊಳಗೆ ಅವತ್ತು ಮಾಡಿದ ವ್ಯೂಹ ನಿರ್ಮಾಣ ಅಂದರೆ ದಾಖಲೆಯ ವ್ಯೂಹ ನಿರ್ಮಾಣ ಎಂದು ಅಷ್ಟು ದೊಡ್ಡದು ಮತ್ತೆ ಮಾಡೋದಿಲ್ಲ ಅವರು. ಹಿಂದಿನ ದಿವಸ ಅವರು ಮಾಡಿದ್ದು ಬರೀ ಚಕ್ರವ್ಯೂಹ ಪದ್ಮವ್ಯೂಹ ಅಷ್ಟೇ. ಇವತ್ತು ಮಾಡಿದ ವ್ಯೂಹ ಹೇಗಿತ್ತು ಅಂದರೆ ಶಕಟಾಬ್ಜ ಚಕ್ರಂ, ಮೂರು ವ್ಯೂಹ ಕಂಬೈನ್ ಮಾಡಿದ್ರಂತವ್ರು. ಶಕಟ ಅಬ್ಜ ಚಕ್ರ, ಶಕಟ ಅಂದರೆ ಗಾಡಿ, ಶಕಟಾಸುರ ಅಂತ ಕೇಳಿರ್ತೇವಲ್ಲ, ಗಾಡಿ ಆಕಾರದ ವ್ಯೂಹ ಫಸ್ಟ್, ಅದರ ಒಳಗೆ ಪದ್ಮವ್ಯೂಹ, ಅದರ ಒಳಗೆ ಚಕ್ರವ್ಯೂಹ, ಅದರ ಸೆಂಟರ್ನಲ್ಲಿ ಜಯದ್ರಥನ ಇಟ್ಟಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು, ಅವರಿಗೆ ಇಷ್ಟೆಲ್ಲ ಕ್ರಾಸ್ ಮಾಡ್ಕೊಂಡು ಮುಟ್ಟಬೇಕು. ಎಷ್ಟು ಜಟಿಲವಾದ ಭಾಗ ಯೋಚನೆ ಮಾಡಿ, ಮೊದಲು ಶಕಟ, ಅದರ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ತಾವೇ ನಿಂತಿದ್ದಾರೆ ದ್ರೋಣಾಚಾರ್ಯರು. ಸೊ ಒಳಗೆ ಯಾರೋ ಹೋಗಲೇಬಾರದು, ಫಸ್ಟ್ ಅವರ ಹಿಂದೆ ಜಯದ್ರಥ ಹಿಂದೆ ನಿಲ್ಲಿಸಿ, ನಿನ್ನೆ ನೋಡಿದ್ದೇವೆ ಜಯದ್ರಥ ನಿಲ್ಲಿಸಿದ್ರಲ್ಲ ಆ ಜಾಗದಲ್ಲಿ ತಾವೇ ನಿಂತಿದ್ದಾರೆ. ಇವತ್ತಿನ ದಿವಸ ಸೇನಾಧಿಪತಿಗಳಾಗಿ ಅಸ್ತ್ರವಿದ್ಯಾ ಗುರುಗಳಾಗಿ ತಾವು ನಿಂತಿದ್ದಾರೆ. ಇನ್ನು ಮುಂದೆ ಪದ್ಮವ್ಯೂಹ, ಅದಂತೂ ಮಂತ್ರ ಹೇಳಿದ ಎಲ್ಲೂ ಎಂಟ್ರಿನೇ ಇಲ್ಲ, ಮಂತ್ರ ಇದ್ರೆ ಮಾತ್ರ ಓಪನ್ ಆಗೋದು ವ್ಯೂಹಗಳು. ಆಮೇಲೆ ಅದಕ್ಕೆ ಬಲ ಬೇಕು, ಮಂತ್ರಬಲ ಬಾಹುಬಲ ಇಲ್ಲದವರಿಗೆ ಆ ಕನಸು ಅವೆಲ್ಲ ಕೊಡೋದು. ಆಮೇಲೆ ಮಂತ್ರ ಹಾಕಿದ್ದಾರೆ ಪದ್ಮವ್ಯೂಹ, ಅದರ ಒಳಗೆ ಚಕ್ರವ್ಯೂಹ. ಬರೀ ಚಕ್ರವ್ಯೂಹ ಒಂದರೊಳಗೆ ಹೋಗ್ಲಿಕ್ಕೇನೆ ಯಾರಿಗೂ ಸಾಧ್ಯ ಇದ್ದಿಲ್ಲ ಅಂತ ನಿನ್ನೆ ಕೇಳಿದ್ದೇವೆ. ಈ ವ್ಯೂಹ ಭೇದ ಮಾಡಿ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ವ್ಯೂಹ ನಿರ್ಮಾಣ ಮಾಡಿ ಜಯದ್ರಥನ ಬಳಿ ಇಟ್ಟಿದ್ದಾರೆ. ಎಷ್ಟು ಸೇಫ್ ಆಯ್ತು ಜಯದ್ರಥ ಅಂತ ಕೇಳಿದ್ರೆ, ವ್ಯೂಹ ಭೇದನೆ ಮಾಡೋದೇ ಮೊದಲು ಅಸಾಧ್ಯ, ಅಕ್ಸ್ವಾತ್ ಮಾಡಿದರೂ ಕೂಡ ಅಲ್ಲಿ ರೀಚ್ ಆಗೋತ್ತಿ ಸಾಯಂಕಾಲದೊಳಗೆ ರೀಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪ್ಲಾನ್ ಮಾಡಿದ್ದಾರೆ, ಸಾಯಂಕಾಲದ ಒಳಗೆ ಎಷ್ಟು ಸ್ಟ್ರೇಟ್ ಆಗಿ ಬಂದರೂ ಆಗಬಾರ್ದು, ಅಷ್ಟು ಮಾಡಿಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರು ಟ್ರಾಫಿಕ್ನಲ್ಲಿ ಹೋಗೋದೇ ಕಷ್ಟ, ಇನ್ನು ಅಲ್ಲಿ ಹೋಗ್ಲಿಕ್ಕೆ ಆಗ್ತದ? ಬರೀ ಟ್ರಾಫಿಕ್ ಅಲ್ಲಿ ಅಲ್ಲೇ ಸಿಗ್ನಲ್ ನೋಡಿ ಅವ್ರು ಅದನ್ನ ಹಿಂದೋಗಿರ್ತಾನೆ. ಆಗ್ಲೇನೆ ಅಲ್ಲಿ ಹೆಜ್ಜೆ ಹೆಜ್ಜೆಗೆ ಆಪತ್ತಿರುತ್ತೆ, ಹೆಜ್ಜೆ ಹೆಜ್ಜೆಗೆ ಆಪತ್ತು. ಇದು ತಮ್ಮ ಜೀವನದ ಪರಮಾವಧಿಯಾದ ಸಾಮರ್ಥ್ಯವನ್ನು ದ್ರೋಣರು ತೋರಿಸ್ತಾ ವ್ಯೂಹ ನಿರ್ಮಾಣ ಮಾಡಿ ಬಾಗಿಲಲ್ಲಿ ತಾವೇ ನಿಂತು ಬಿಟ್ಟಿದ್ದಾರಂತೆ. ಅರ್ಜುನ ಅಲ್ಲಿ ಬರ್ತಾ ಇದ್ದಾನೆ, ಮಧ್ಯೆ ಅವನು ದುರ್ಮರ್ಷಣ ಒಬ್ಬ, ಅವನು ದುರ್ಯೋಧನನ ತಮ್ಮ, ಯುದ್ಧಕ್ಕೆ ಬರ್ತಾನೆ ಅರ್ಜುನ. ಅವನು ಲೀಲಾಜಾಲ ಅವರೆಲ್ಲ ಲೆಕ್ಕ ಇಲ್ಲ ಅರ್ಜುನನಿಗೆ, ಸೋಸಿ ಮುಂದೆ ಬರ್ತಾನೆ. ದ್ರೋಣಾಚಾರ್ಯ ನಿಂತಿದ್ದಾರೆ ಬಾಗಿಲೊಳಗೆ. ಯುದ್ಧ ಶುರುವಾಯಿತು ದ್ರೋಣಾಚಾರ್ಯರಿಗೂ ಅರ್ಜುನನಿಗೂ, ಯುದ್ಧ ನಡೀತಾ ಇದೆ. ಏ ದ್ರೋಣಾಚಾರ್ಯ ಮೇಲೆ ಯುದ್ಧ ಆದ್ರೆ ಸಾಮಾನ್ಯವಾ, ಬೇರೆ ಗೌರವ ಬೇರೆ ಇದೆ ಅವ್ರ ಮೇಲೆ ಅರ್ಜುನನಿಗೆ. ಯುದ್ಧ ಮಾಡ್ತಾನೆ ಇದ್ದಾನೆ, ಹೊತ್ತ ನಿಧಾನವಾಗಿ ಹೊತ್ತೇರ್ತಾ ಇದೆ. ಕೃಷ್ಣ ಕೇಳ್ತಾರೆ, ಅರ್ಜುನ ನೀನು ದ್ರೋಣನಿಗೆಲ್ಲ ಉದ್ದೇಶ ಇಟ್ಕೊಂಡಿದ್ದೀಯೋ, ಜಯದ್ರಥ ಕೊಲ್ಲೋ ಉದ್ದೇಶ ಇಟ್ಕೊಂಡಿದ್ದೀಯೋ ಅಂತ ಕೇಳ್ತಾರೆ. ನಿನ್ನ ಐಡಿಯಾ ಬರಸ್ತಲ್ಲಿ ಏನಿದೆ, ರೆಡಿ ಆಗ್ತಿರ್ತಾರೆ ಆಫೀಸ್ಗೆ, ನೋಡಿಬಿಟ್ರೆ ಆಫೀಸ್ಗೆ ಹೋಗೋ ಲಕ್ಷಣ ಇಲ್ಲ, ಬರೀ ಸಾಯಂಕಾಲದವರೆಗೆ ಇದೇ ಆಗ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನೀವು ರೆಡಿ ಆಗೋ ಪರ್ಪಸ್ ಇದೆ, ಆಫೀಸ್ಗೆ ಹೋಗೋ ಯೋಚನೆ ಇದೆಯೋ ಅಂತ ಕೇಳ್ತಾರಲ್ಲ. ಹಾಗೆ ನಿನ್ ಏನು ಉದ್ದೇಶ ಇರೋದೀಗ, ದ್ರೋಣಾಚಾರ್ಯನಿಗೆಲ್ಲೋದ ಉದ್ದೇಶ ಇದ್ದಿದ್ರೆ ಇವತ್ತು ಸಾಯಂಕಾಲದವರೆಗೂ ಯೋಚನೆ ಕೂಡ ಮಾಡಬೇಡ, ಆಗೋದಿಲ್ಲ ಅಂತ ಹೇಳ್ತಾನೆ. ದ್ರೋಣಾಚಾರ್ಯನಿಗೆಲ್ಲಕ್ಕೆ ನಿನಗೆ ಆಗೋದಿಲ್ಲ, ನಿನ್ನ ಗುರುಗಳು ಗೌರವ ಇದೆ ಸಾಮರ್ಥ್ಯ ಇದೆ ಅವರಲ್ಲಿ, ಆಗೋದಿಲ್ಲ. ಜಯದ್ರಥ ಯಾವಾಗ ಕೊಲ್ಲಬೇಕು ನೀನೀಗ ಯೋಚನೆ ಮಾಡು ಅಂತ ಹೇಳಿದನಂತೆ. ಆಗ ಅರ್ಜುನಿಗೆ ಅರ್ಥ ಆಯ್ತಂತೆ. ಅದಕ್ಕೆ ಕೃಷ್ಣ ಸಾರಥಿಯಾಗಿದ್ದಕ್ಕೆ ಎಷ್ಟು ಉಪಯೋಗ ಆಯ್ತು ಅರ್ಜುನಿಗೆ ಯೋಚನೆ ಮಾಡಬೇಕು. ಆಗ ಕೃಷ್ಣ ಹಾಗಿದ್ರೆ ಏನು ಮಾಡಲಿ ಅಂತ ಕೇಳಿದರೆ, ಏನು ಮಾಡಿ ಸರಿಯಾಗಿ ಯೋಚನೆ ಮಾಡು ಅಂತ ಹೇಳುತ್ತಾನೆ. ಆಗ ಅರ್ಥ ಆಯ್ತಂತೆ. ಆಗ ಮೂರು ಬಾಣ ತಗೊಳ್ಳುತ್ತಾನೆ, ದ್ರೋಣಾಚಾರ್ಯರ ಪಾದದ ಹತ್ರ ಬಿಡ್ತಾನೆ, ಮೂರು ಪಾದಗಳನ್ನು ಬಾಣಗಳು ಬಿಟ್ಟುವಂತೆ, ಅಂದರೆ ನಮಸ್ಕಾರ ಮಾಡ್ತಿದ್ದೇನೆ ಅಂತ ಅರ್ಥ ಅಲ್ಲಿಗೆ. ಆ ಯುದ್ಧದಲ್ಲಿ ನಮಸ್ಕಾರ ಮಾಡೋ ಪದ್ಧತಿ, ಮಿಲಿಟರಿ ಸಲ್ಯೂಟ್ ಬೇರೆ, ಗುಡಿ ನಮಸ್ಕಾರ ಬೇರೆ. ಗುಡಿ ನಮಸ್ಕಾರಗಳಂದ್ರೆ ಸಾಷ್ಟಾಂಗ ನಮಸ್ಕಾರ, ಮಿಲಿಟರಿ ಸಲ್ಯೂಟ್ ಅಂದರೆ ಹಾಗೆ ಎತ್ತಾರೆ. ದೇವ್ರ ಮುಂದೆ ಹಾಗೆ ಮಾಡಬಾರ್ದು, ಮಿಲಿಟರಿ ಸಲ್ಯೂಟ್ ಮಾಡದೆ ಮಾಡಬಾರ್ದು. ಅದು ಗುರುಗಳು ಯುದ್ಧರಂಗದಲ್ಲಿ ಮಾಡೋ ನಮಸ್ಕಾರದ ಪದ್ಧತಿಯಲ್ಲಿ ನಮಸ್ಕಾರ ಮಾಡಿದನಂತೆ. ಭಾರಿ ಖುಷಿಯಾಯ್ತಂತೆ. ಕೃಷ್ಣ ಹೇಳ್ತಾನೆ, ಕೃಷ್ಣ ರಥನ ಅವರು ಸುತ್ತ ಸುತ್ತಿಸು ಅಂತ ಹೇಳಿದ್ದಾನೆ. ಕೃಷ್ಣ ಪ್ರದಕ್ಷಿಣೆ ಹಾಕಿದಂತ ರಥವನ್ನು ದ್ರೋಣಾಚಾರ್ಯರಿಗೆ. ದ್ರೋಣಾಚಾರ್ಯ ಭಾರಿ ಖುಷಿಯಾಗೋಯ್ತಂತೆ, ಅರ್ಜುನ ನನ್ನ ಪ್ರತಿಜ್ಞೆ ಹಾಳಾಗ್ಲಿ, ನೀನು ಹೋಗು ಒಳಗೆ ಅಂತ ಹೇಳ್ತಾನಪ್ಪ, ನೀನು ಹೋಗು. ಎಂತ ಶಿಷ್ಯವಾತ್ಸಲ್ಯ ಅವರಿಗೆ, ನಾನು ಪ್ರತಿಜ್ಞೆ ಮಾಡಿರೋದು ಆ ಪಾಪಿ ರಕ್ಷಣೆಗೋಸ್ಕರ. ಅವನು ಇದ್ರೆ ಎಷ್ಟು ಸತ್ರ ಎಷ್ಟು, ಸತ್ರೇನೆ ಭಾರಿ ಕ್ಷೇಮ, ನಿನ್ನಂಥವನು ಬದುಕಬೇಕು, ಅದಕ್ಕೆ ಅನುಕೂಲ ಮಾಡ್ಕೊಳ್ತಾರೆ, ಒಳಗೆ ಹೋಗುತ್ತೆ ಕಳಿಸಿಬಿಟ್ರಂತವ್ರು. ದ್ರೋಣಾಚಾರ್ಯರ ಈ ಸಾಮರ್ಥ್ಯ ನೋಡಿದ್ರೆ, ಇದಕ್ಕೆ ಪ್ರತಿಜ್ಞೆ ಎಂಬುದು ಮೆಕ್ಯಾನಿಕಲಿ ಮಾಡಬಾರದು, ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಅಂತ ಮಾಡಬೇಕು. ಆ ಪ್ರತಿಜ್ಞೆ ಅರ್ಥವತ್ತಾದ ಪ್ರತಿಜ್ಞೆ ಹೇಳಿಕೆ ದೇವ ಗುರುಗಳವರು ಆ ರೀತಿ ಮಾಡಿದ ತಕ್ಷಣ ಅರ್ಜುನ ಒಳಗೆ ಹೊರಟೇ ಬಿಟ್ಟಂತೆ. ಮುಂದೆ ಹೋಗ್ತಾನೆ, ದೊಡ್ಡ ವೀರರ ಸರಮಾಲೆ ಇವತ್ತಿನ ದಿವಸ ಹೇಗೆ ನಿಲ್ಲಿಸಿದ್ದಾರೆ ಫೀಲ್ಡಿಂಗ್ ಅರೇಂಜ್ಮೆಂಟ್ ಅಂದ್ರೆ, ಮುಂದಕ್ಕೆ ಎವ್ವರಿಷ್ಟ ಪ್ರಾಬ್ಲಮ್ ಆಗಬೇಕು ಅರ್ಜುನನಿಗೆ. ವಿಂದ ಅನುವಿಂದ ಅಂತ ಅವಂತಿ ದೇಶದ ರಾಜಕುಮಾರರು, ವಿಂದ ಅನುವಿಂದ ಅಣ್ಣ ತಮ್ಮ ಇಬ್ರು ಕೂಡ, ವಿಂದ ಅನುವಿಂದ ಅವರಿಬ್ರು ಬಂದು ಅವ್ರ ತಲೆ ಇಬ್ಬರನ್ನು ಕತ್ತರಿಸಿ ಹಾಕಿದ್ದ ಅರ್ಜುನ ಕತ್ತರಿಸಿಬಿಟ್ಟನಂತೆ. ಇನ್ ಮುಂದೆ ಹಾಗೆ ಹೋಗ್ತಾನೆ ಇದ್ದಾನೆ, ಅನೇಕ ರಾಜರುಗಳು ಬರ್ತಾರೆ, ಕೊಲ್ತಾ 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 ಮುಂದೆ ಹೋಗ್ತಾ ಇದ್ದಾನೆ. ಹಾಗೆ ವಿಚಿತ್ರವಾದ ಒಬ್ಬ ವ್ಯಕ್ತಿ ಬರ್ತಾನೆ ಯುದ್ಧಕ್ಕೆ, ಅವನು ಶ್ರುತಾಯುಧ ಅಂತ ಅವನ ಹೆಸರು. ಶ್ರುತಾಯುಧ, ಶ್ರುತಂ ಆಯುಧಂ ಯಶ ಸಹ ಶ್ರುತಾಯುಧ, ವಿಚಿತ್ರ ಆಯುಧ ಅವನ ಕೈಯಲ್ಲಿತ್ತಂತೆ. ಅವನು ಯುದ್ಧಕ್ಕೆ ಬರ್ತಾ ಇದ್ದಾನೆ, ಅರ್ಜುನ ಅವನಿಗೆ ಯುದ್ಧ ಆಗ್ತಾ ಇದೆ. ಅರ್ಜುನ ಮಹಾವೀರನಾದ್ರಿಂದ ಅವನ ರಥ ಗೀತ ಎಲ್ಲ ಪುಡಿ ಮಾಡಿ ಹಾಕಿಬಿಡ್ತಾನೆ ಅರ್ಜುನ ಶ್ರುತಾಯುಧನ. ಶ್ರುತಾಯುಧ ಏನ್ ಮಾಡಿದನಂತೆ, ಅವನು ಕೈಲಿದ್ದು ಒಂದು ಗದ ಇರ್ತದೆ ಕೈಯೊಳಗೆ, ಗದೆ ಹಿಡ್ಕೊಂಡು ಕೆಳಗೆ ಇಳಿದು ಬಿಡ್ತಾನೆ, ಇಳಿದು ಓಡಿಕೊಂಡು ಅರ್ಜುನ ರಥನೇ ಹತ್ತಿ ಬಿಡ್ತಾನೆ. ವಜ್ರ ರಥವನ್ನು ಹತ್ತಿಬಿಟ್ಟು ಆ ದೊಡ್ಡ ತನ್ನ ಗದೆಯನ್ನ ಕೃಷ್ಣನ ತಲೆ ಮೇಲೆ ಹೊದ್ಬಿಟ್ಟಂತೆ, ಅಪ್ಪಳಿಸಿಬಿಡ್ತಾನೆ ಕೃಷ್ಣನ ತಲೆ ಮೇಲೆ, ಅರ್ಜುನನ ತಲೆ ಮೇಲೆ ಅಲ್ಲ ಕೃಷ್ಣನ ತಲೆ ಮೇಲೆ ಅಪ್ಪಳಿಸಿಬಿಟ್ಟನಂತೆ. ಏನಾಗುತ್ತೆ ಮ್ಯಾಜಿಕ್ ಗೊತ್ತೇನು, ಕೃಷ್ಣನ ತಲೆ ಏನಾಯ್ತು ಅಲ್ಲ, ಆ ಗದೆ ತಿರುಗಿ ಹೊಡಿತಂತೆ, ಆ ಶ್ರುತಾಯದ ಹೊಡೆದನಲ್ಲ ಅವನ ತಲೆ ನೂರಾರು ಹುಳ ಸತ್ತು ಹೋಗ್ಬಿಟ್ಟಂತೆ. ಹಾಗೇನು ಹೊಡೆದಿದ್ದು ಕೃಷ್ಣನ ಮೇಲೆ, ಹೊಡೆದಿದ್ದು ಇವನ್ ತಲೆ, ಇದೇ ಮ್ಯಾಜಿಕ್ ಅದು. ಒಂದು ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಇದೆ. ಯಾತಕ್ಕೆ ಹೀಗಾಯಿತು ಅಂದ್ರೆ, ಶ್ರುತಾಯುಧ ವರುಣನ ಮಗ, ಪರ್ಣಾಶ ಅಂತ ಒಂದು ನದಿ, ವರುಣ ಸಮುದ್ರ ರಾಜ, ನದಿಗಳನ್ನ ಸಮುದ್ರನ ಪತ್ನಿ ಅಂತ ಕರೀತಾರೆ. ವರುಣನಿಗೆ ಪರ್ಣಾಶಾನ ನದಿಯ ಮಗನಾಗಿ ಹುಟ್ಟಿದವನೇ ಶ್ರುತಾಯುಧ. ಅವಳು ಕೇಳ್ಕೊಂಡಂತೆ, ನನ್ನ ಮಗನಿಗೆ ಏನ ರಕ್ಷಣೆಗೆ ಒಂದು ವ್ಯವಸ್ಥೆ ಮಾಡಿ ಅಂತ ಕೇಳಿಕೊಂಡಾಗ ಒಂದು ಗದಾಯುಧವನ್ನು ಕೊಡ್ತಾನೆ ವರುಣ. ನೋಡು ಶ್ರುತಾಯುಧ, ಎಂಥ ಗದೆ ಅಂತ ಕೇಳಿದ್ರೆ, ಇದನ್ನು ತಗೊಂಡು ನೀನು ಯಾರ ತಲೆ ಮೇಲೆ ಹೊಡಿತೀಯೋ ಅವರ ತಲೆ ಸಾವಿರಾರು ಹೊಳಾಗಿ ಪುಡಿಯಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಶಕ್ತಿ ಇದೆ ಗದೆಗೆ, ಯಾರ ತಲೆ ಮೇಲೆ ಹೊಡಿತೀಯೋ ಅವರ ತಲೆ ನೂರಾರು ಹೊಳಾಗಿ ಹೊಡೆದೋಗುತ್ತೆ. ಆದ್ರೆ ಹುಷಾರು, ನೀನು ಯಾರ ತಲೆ ಮೇಲೆ ಹೊಡಿಬೇಕು ಗೊತ್ತಾ, ಯುದ್ಧ ಮಾಡೋನ್ ತಲೆ ಮೇಲೆ ಹೊಡಿಬೇಕೆ ಹೊರತು ಯುದ್ಧ ಮಾಡದೇ ಇದ್ದವನ್ ತಲೆ ಮೇಲೆ ಹೊಡಿಬಾರದು ಅಂತ ಹೇಳಿರ್ತಾರೆ. ಯುದ್ಧ ಮಾಡೋನ್ ತಲೆ ಮೇಲೆ ಹೊಡಿಬೇಕು, ಯುದ್ಧ ಮಾಡದೇ ಇದ್ದವನ್ ತಲೆ ಮೇಲೆ ಯಾರು ಹೊಡೆದ್ರೆ ನಿನ್ನ ತಲೆಗೆ ಇದು ಹೊಡೆಯುತ್ತೆ, ನಿನ್ನ ತಲೆ ಸಾವಿರ ಹೋಳಾಗುತ್ತೆ ಅಂತ ಹೇಳಿರ್ತಾರೆ. ಶ್ರುತಾಯಿದ ಏನ್ ಮಾಡಿದ, ಈಗ ಕೃಷ್ಣನ್ ತಲೆ ಮೇಲೆ ಹೊಡೆದ. ಕೃಷ್ಣ ಹೇಳ್ಬಿಟ್ಟು ನಾನಂತೂ ಯುದ್ಧ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾನೆ. ಅವನ ತಲೆ ಮೇಲೆ ಹೊಡೋದಕ್ಕೆ ಏನಾಯ್ತು, ಈಗ ಯುದ್ಧ ಮಾಡದೇ ಇದ್ದವನ್ ತಲೆ ಮೇಲೆ ಹೊಡೆದಾಗಾಯ್ತು, ತಿರುಗಿ ಇವನಿಗೆ ಹೊಡೆಯಿತು, ಅವನ ತಲೆ ಪುಡಿ ಪುಡಿ ಆಗೋಯ್ತು. ಅಂದ್ರೆ ಅವನು ಕೊಟ್ಟ ವರ ಅವನಿಗೆ ಸಾವಾಗಬೇಕಾ? ಅದಕ್ಕೆ ಹೇಳುತ್ತಾರೆ, ಶ್ರುತಾಯುಧ ಒಳ್ಳೆಯವನು, ವರುಣನ ಮಗ, ದುರ್ಯೋಧನ ಪಕ್ಷ ಸೇರಿದ್ದಕ್ಕೆ ಅವನ ವಿದ್ಯೆ ಅವನಿಗೆ ಹಾಳ ಮೂಲ ಐತೆ ಹೊರತು ಉಪಯೋಗಕ್ಕೆ ಬರಲಿಲ್ಲ. ಅದಕ್ಕೆ ಏನು ವಿದ್ಯೆ ಇದೆ ಮುಖ್ಯ ಅಲ್ಲ, ಯಾರ ಪರ ಇದೆ ಮುಖ್ಯ. ಅದು ಒಂದು ಯಾರ ಪರ ಇದೆ, ಅಳಿಲು ಸೇವೆ, ರಾವಣ ಪರ ಎಷ್ಟು ಕೌಂಟ್ ಆಗುತ್ತೆ ಅದು ಒಂದು. ಆದ್ರೆ ರಾವಣ ವಿರುದ್ಧ, ರಾವಣನಂತವರು ಸತ್ತ ಹಾಳಾಗಿ ಹೋಗ್ತಾರೆ. ಆದ್ದರಿಂದ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಭಗವಂತನಿಗೆ ಸೇವೆ ಮಾಡೋ ರೀತಿಯಲ್ಲಿ ಉಪಯೋಗಿಸಬೇಕೆ ಹೊರತು ಸ್ವಾರ್ಥಕ್ಕಾಗಲಿ ದುಷ್ಟರ ಹಿತಕ್ಕಾಗಲಿ ಉಪಯೋಗಿಸಬಾರದು ಅಂತ ಹೇಳಿದ ದುಷ್ಟ ಅಂತ ಅವನ ತಲೆ ಒಡೆದೋಯ್ತು. ನಮಗೊಂದು ಸದ್ಯ ಕೃಷ್ಣ ಉಳ್ಕೊಂಡ ಅಂತ ಅನ್ನಕ್ಕೆ ಹೋಗಬಾರದು. ಮತ್ತೆ ಅಕಸ್ಮಾತ್ ಈ ರೀತಿ ವರ ಇದ್ದಿಲ್ಲ, ಕೃಷ್ಣ ತಲೆ ಪುಡಿ ಆಗ್ತಿತ್ತು ಅಂತ ಕೇಳಿದ್ರೆ, ಕೃಷ್ಣನ್ ತಲೆ ಒಡೆಯ ಶಕ್ತಿ ಜಗತ್ತಲ್ಲಿ ಯಾರಿಗಿದೆ? ಇವತ್ತೆ ತಲೆ ಒಡೆಯಕ್ಕೆ ಯಾರಿಗೆ ಬರುತ್ತೆ ಮೊದಲು? ಆತ ನಮ್ಮಂತ ದೇಹನೇ ಇಲ್ಲ ಫಸ್ಟ್ ಆಫ್ ಆಲ್. ಅದು ಗಾಳಿ ನೋಡಿದ್ಬಿಡಿ ನೋಡಂತ ಯಾರಿಗಾರು ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಅಪ್ರಾಕೃತ ಶರೀರ ಪರಮಾತ್ಮನದು, ಹೊಡೆಯುವ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದರೆ ಕೃಷ್ಣರು ಏನೂ ಆಗ್ತಿದ್ದಿಲ್ಲ ಅಷ್ಟೇ, ಅದು ಇವನಿಗೆ ಆಗ್ತಿತ್ತು, ವರದಿಂದ ಇವನಿಗೆ ಆಗ ಪ್ರಸಂಗ ಬಂತು, ಹೋಗಿಬಿಟ್ಟನಂತೆ. ಈ ರೀತಿ ರಕ್ಷಣೆ ಮಾಡ್ತಾ ಇದ್ದಾನೆ ಕೃಷ್ಣ. ಅದರ ಬದಲು ಬೇರೆ ಯಾರಿದ್ರು ಅರ್ಜುನ ಎಷ್ಟು ಅಪಾಯಕ್ಕೊಳಗಾಗ್ತಿದ್ದ. ಅದು ಪ್ರೇರೇಪಣೆ ಹೇಗೆ ಬಂತು ಲೆಕ್ಕ ಹಾಕಿ? ಯಾಕೆ ಬಂತು? ಧಿಯೋ ಯೋನ ಪ್ರಚೋದಯ, ಪ್ರೇರೇಪಣೆ ಮಾಡೋನು ಯಾರು? ಅವನೇ ಭಗವಂತನೇ. ಅರ್ಜುನ ತಲೆ ಮೇಲೆ ಹೇಳಕ್ಕೆ ಅಂತ ಹೋಗ್ಬಿಟ್ಟು ಇವನ ತಲೆ ಮೇಲೆ ಹೇಳಬೇಕಾ ಕೃಷ್ಣನ ತಲೆ ಮೇಲೆ? ಯಾಕೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿಲ್ಲ. ಭಗವಂತ ಹೇಗೆ ಪ್ರೇರೇಪಣೆ ಮಾಡಿಸ್ತಾನ ಆ ರೀತಿ ಓಡ್ತಾ ಇದೆ. ಆದ್ದರಿಂದ ಕೃಷ್ಣ ಹಾಗೆ ಪ್ರೇರೇಪಣೆ ಮಾಡಿದ, ಅವನ ಕಥೆ ಮುಗಿಯಿತು, ಗದೆನೂ ಹೋಯಿತು, ಹಾಳಾಗಿ ಹೋಯಿತು. ಮುಂದೆ ಅರ್ಜುನ ಹಾಗೆ ಹೋಗ್ತಾ ಇದ್ದಾನೆ. ಇನ್ನು ಅನೇಕ ರಾಜರು ಯುದ್ಧಕ್ಕೆ ಬರ್ತಾ ಇದ್ದಾರೆ, ಅರ್ಜುನ ಕೊಲ್ತಾ ಕೊಲ್ತಾ ಹೋಗ್ತಾ ಇದ್ದಾನೆ. ಈ ಕಡೆಗೆ ಏನಾಗಿದೆ, ದ್ರೋಣಾಚಾರ್ಯರು ತಮ್ಮ ಸರ ಸುಮ್ಮನೆ ನಿಂತಿಲ್ಲ, ಅವರು ಉಳಿದವರು ಯಾರು ಹೊರಬರ್ದು ಯುದ್ಧ ಮಾಡ್ತಾನೆ ನಿಂತಿದ್ದಾರೆ. ಆ ಸಮಯದೊಳಗೆ ಒಬ್ಬೊಬ್ಬರ ಯುದ್ಧ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆ ದ್ರೋಣಾಚಾರ್ಯ ಮೆಲ್ಲಿಗೆ ನುಗ್ಗುತ್ತಾರೆ, ನುಗ್ಗಿಬಿಟ್ಟು ಧರ್ಮರಾಜ ಜೊತೆ ಯುದ್ಧವನ್ನು ಮಾಡ್ತಾ ಧರ್ಮರಾಜನ ರಥವನ್ನು ಪುಡಿ ಮಾಡಿಬಿಡ್ತಾರೆ, ಕುದುರೆಗಳನ್ನು ಕೊಂದಾಕ್ತಾರೆ, ಸಾರಥರೂ ಕೊಂದಾಕ್ತಾರೆ, ಕವಚನೂ ಕತ್ತರಿಸಿಬಿಡ್ತಾರೆ, ಧನುಸ್ಸನ್ನು ಪುಡಿ ಮಾಡ್ತಾರೆ. ಧರ್ಮರಾಜ ಕಳೆದು ನಿಂತ್ಕೊಂಡ್ಬಿಡ್ತಾನೆ, ಇವ್ರು ಓಡದು ಹಿಡ್ಕೊಂಡು ಹೋಗ್ಬೇಕು ಅಂತ ಮೊನ್ನೆ ನಾಳೆ ಪ್ರತಿ ಇಟ್ಕೊಂಡಿದ್ದಾರಲ್ಲ ಒಂದು ಪ್ರತಿಜ್ಞೆ ಇದೆಯಲ್ಲ, ಹಿಡ್ಕೊಂಡು ಹೋಗ್ತೇನೆ ಅಂತ ಹೇಳಿಬಿಟ್ಟು ಓಡ್ಕೊತ ಬಂದ ಹಿಡ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನಕಲ ಓಡ್ಕೊತ ತನ್ನ ರಥವನ್ನು ಓಡಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಧರ್ಮರಾಜ ಹಾರಿ ರಥಕ್ಕೆ ಹಾರಿ ಬಿಟ್ಟಂತ ರಥಕ್ಕೆ, ಇವರು ಓಡೋಗ್ಬಿಡ್ತಾರೆ, ರಥ ಕೂತ್ಕೊಂಡ್ಬಿಟ್ಟು ಓಡೋಗ್ತಾರೆ. ದ್ರೋಣಾಚಾರ್ಯ ಕೈ ಸಿಗಲಿಲ್ಲ ಅಂತೂ ಧರ್ಮರಾಜ ಪಲಾಯನ ಮಾಡಿ ಉಳ್ಕೊಂಡಾಗಾಯ್ತು. ಆತ ಸೋಲದ ಆಶ್ಚರ್ಯ ಅಲ್ಲ, ಇದು ಬೃಹಸ್ಪತ್ಯಾಚಾರ್ಯ, ಇವರು ಯಮಧರ್ಮನ ಅವತಾರ, ಅವರು ತಾರತಮ್ಯದಲ್ಲಿ ಬೃಹಸ್ಪತ್ಯಾಚಾರ ತುಂಬಾ ಮೇಲಿದ್ದಾರಾದ್ರಿಂದ ಧರ್ಮರಾಜ ಸೋತಿದ್ದು ಸಹಜವಾಗಿತ್ತು. ತಾರತಮ್ಯ ಜ್ಞಾನ ಇದ್ರೆ ಮಾತ್ರ ಇವೆಲ್ಲ ಅರ್ಥ ಆಗೋದು. ತಾರತಮ್ಯ ಜ್ಞಾನ ಬರೀ ಕಂಠಪಟ ಹಾಕ್ಲಕ್ಕಲ್ಲ, ಅಪ್ಲೈ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಧರ್ಮರಾಜ ಸದ್ಯ ಬಚಾವಾದ, ಇವರಂತೂ ಬಿಡಲಿಲ್ಲ. ಆ ಸಮಯಕ್ಕೆ ಧರ್ಮರಾಜನಿಗೆ ಬೆಂಗಾವಲಾಗಿ ಒಬ್ಬ ಸತ್ಯಜಿತ್ ಅಂತ ಬಂದಿದ್ದಂತೆ, ಅವನು ದ್ರುಪದ ರಾಜನ ಮಗ, ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾರೆ, ಅವನು ಕೊಂದಾಕಿ ಬಿಟ್ರಂತೆ. ಆಗ ಅವನು ಸಪೋರ್ಟ್ ಮಾಡಲಿಕ್ಕೋಸ್ಕರವಾಗಿ ತುಂಬಾ ಜನಗಳು ಬರ್ತಾರೆ. ಒಬ್ಬ ಬಂದಿದ್ದು ದೃಷ್ಟಕೇತು ಅಂತ ಒಬ್ಬ ಶಿಶುಪಾಲನ ಮಗ, ಅವನು ಯುದ್ಧಕ್ಕೆ ಬರ್ತಾನೆ ದ್ರೋಣಾಚಾರ್ಯರ ಮೇಲೆ. ಇನ್ನೊಬ್ಬ ಜರಾಸಂಧನ ಮಗ ಸಹದೇವ, ಅವರೆಲ್ಲ ಪಾಂಡವರ ಪಕ್ಷಕ್ಕೆ ಸೇರಿರ್ತಾರೆ. ಶಿಶುಪಾಲ ಮಹಾದುಷ್ಟ, ಅವನ ಮಗ ಒಳ್ಳೆಯವನು, ದೃಷ್ಟಕೇತು ಪಾಂಡವರ ಪಕ್ಷಕ್ಕೆ ಬಂದಿರ್ತಾನೆ. ಜರಾಸಂಧ ಭಾರಿ ದುಷ್ಟ, ಅವನ ಮಗ ಸಹದೇವ. ಪಾಂಡವರು ಸಹದೇವ ಬೇರೆ, ಈ ಸಹದೇವ ಬೇರೆ, ಅವನು ಪಾಂಡವರ ಕಡೆ ಸೇರಿರ್ತಾರೆ. ಅವರೆಲ್ಲ ಯುದ್ಧಕ್ಕೆ ಬಂದರಂತೆ, ಅವರೆಲ್ಲ ಒಂದೊಂದು ಬಾಣಕ್ಕೆ ಹೊಡೆದಾಕ್ಬಿಟ್ಟರು ದ್ರೋಣಾಚಾರ್ಯರು. ಅಂದ್ರೆ ದ್ರೋಣಾಚಾರ್ಯರ ಮುಂದೆ ಎಷ್ಟು ಕಡಿಮೆ ಆಗ್ತಾರೆ ನೋಡಬೇಕು. ಅವ್ರು ಸಾಮಾನ್ಯರಲ್ಲ, ದೊಡ್ಡ ಅವತಾರಿ ಪುರುಷರವರು, ಇವ್ರ ಮುಂದೆ ಏನೂ ಅಲ್ಲ. ಆ ದೃಷ್ಟಕೇತು ಅನುಹ್ಲಾದ, ಪ್ರಹ್ಲಾದನ ತಮ್ಮ ಅನುಹ್ಲಾದನೇ ದುಷ್ಟಕೇತು, ಅವನು ಕೊಂದಾಕ್ತಾರೆ. ಆಮೇಲೆ ಸಹದೇವ ಇರ್ತಾನಲ್ಲ ಜರಾಸಂಧನ ಮಗ, ಪುರಾಖ್ಯಾತಂ ಪತ್ರತಾಪಾಖ್ಯ ರುದ್ರಂ. ಏಕಾದಶ ರುದ್ರರಲ್ಲಿ ಪತ್ರತಾಪ ಅಂತ ಒಬ್ಬ ರುದ್ರ, ಆತನ ಅವತಾರವೇ ಅವನು. ಅವನು ಕೊಂದು ಹಾಕಿಬಿಡ್ತಾರೆ, ಒಂದೊಂದೇ ಬಾಣ ಕೊಡಿತಾರೆ. ಮತ್ತೆ ನಿನಾಯ ಲೋಕಂ ಪರಮರ್ಕ ಮಂಡಲಂ ನಿರ್ಭಿದ್ಯ ಗಚ್ಚಂತಿ ಯಮೂರ್ಧ್ವರ್ ಏತ ಸಹ. ಒಂದೊಂದು ಬಾಣಕ್ಕೇನೆ ಹೊಡೆಯಲಿಕ್ಕೆ ಶುರು ಮಾಡಿದ್ರಂತೆ. ಅದೇ ಹೊತ್ತಿನೊಳಗೆ ಭೀಮಸೇನ ಇನ್ನೊಂದು ದಿಕ್ಕಿನಿಂದ ಪಾವಿ ಕೌರವರ ಸೈನ್ಯವನ್ನು ಹೊಡಿತಾ ಇದ್ದಾನೆ. ಆ ಸಮಯಕ್ಕೆ ಅಲಂಬುಸ ಅಂತ ಒಬ್ಬ ರಾಕ್ಷಸ ದುರ್ಯೋಧನ ಕಡೆ ಸೇರಿದ್ದವನು. ಅವನು ಭೀಮಸೇನ ಯುದ್ಧಕ್ಕೆ ಹೋಗ್ತಾನೆ. ಇಬ್ಬರ ಮಧ್ಯೆ ಜೋರಾಗಿ ಯುದ್ಧ ನಡೆಯುತ್ತೆ. ಆಗ ಅವನೇನು ಮಾಡಿದನಂತೆ, ಮಾಯೆ ಆಗಿಬಿಡ್ತಾನೆ. ಭೀಮಸೇನ ಜೋರಾಗಿ ಅಸ್ತ್ರವನ್ನು ತಗೊಂಡು ಅವನ ರಥವನ್ನು ಪುಡಿ ಮಾಡಿ ಹಾಕಿಬಿಡ್ತಾನೆ ಭೀಮಸೇನ. ಆಗ ಅವನಿಗೆ ಬೇರೆ ದಾರಿ ಇಲ್ದಾಗ ಮಾಯ ಆಗಿಬಿಟ್ನಂತ. ಮಾಯ ಆಗಿ ಅಲ್ಲಿಂದ ಬರೀ ಬಾಣ ಹೊಡಿತಾ ಇರ್ತಾನೆ. ಇಂದ್ರಜಿತ್ ರಾಮಾಯಣದಲ್ಲಿ ಹೇಗೆ ಯುದ್ಧ ಮಾಡ್ತಾನಲ್ಲ ಹಾಗೆ. ಅವನು ಯಾರ ಕಣ್ಣಿಗೆ ಕಾಣ್ತಿದ್ದಿಲ್ಲ, ಅವನ ಕಣ್ಣಿಗೆ ಎಲ್ಲರೂ ಕಾಣ್ತಾ ಇದ್ರು. ಆ ರೀತಿ ಯುದ್ಧ ಮಾಡಲು ಶುರು ಮಾಡ್ತಾನೆ. ಆಗ ಭೀಮಸೇನ ಏನ್ ಮಾಡಿದನಂತೆ, ಕೃಷ್ಣ ಒಂದ್ಸರಿ ಹೇಳಿದ್ದಂತೆ ಭೀಮಸೇನಿಗೆ, ಭೀಮಸೇನ ನಿನಗೆ ಎಲ್ಲ ವಿದ್ಯೆನೂ ಗೊತ್ತು, ನೀನು ಪೂರ್ಣ ಪ್ರಜ್ಞ. ಅಸ್ತ್ರವಿದ್ಯೆಯಲ್ಲೂ ಭೀಮಸೇನಿಗೆ ಸಮರಾದವರು ಯಾರೂ ಇಲ್ಲ. ಜನ ಏನ್ ತಿಳ್ಕೊಂಡಿದ್ದಾರೆ, ಅರ್ಜುನನಂಥ ಅಸ್ತ್ರಜ್ಞ ಇಲ್ಲ, ಅಶ್ವತ್ಥಾವರಂಥ ಅಸ್ತ್ರಜ್ಞರಿಲ್ಲ, ಭೀಮನಿಗೆ ಅಸ್ತ್ರ ಬರೋದಿಲ್ಲ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ ಅನೇಕರು. ಆದರೆ ಆ ತಪ್ಪು ತಿಳುವಳಿಕೆ ನಿನ್ನ ಬಗ್ಗೆ ಜನಗಳಿಗೆ ಬರಬಾರದು. ಆದ್ದರಿಂದ ನೀನು ಯಾರತ್ರ ಓದಿಲ್ಲ, ಎಲ್ಲವನ್ನೂ ತಿಳ್ಕೊಂಡಿದ್ದಿ, ಅದಕ್ಕೆ ಸರ್ವಜ್ಞ ಪೂರ್ಣ ಪ್ರಜ್ಞ ಅಂತ ಕರೆಯೋದು. ಜನರಿಗೆ ಗೊತ್ತಾಗಬೇಕಲ್ಲ ಅದು. ಅದಕ್ಕೇನೆ ಅಸ್ತ್ರಯುದ್ಧವನ್ನು ಮಾಡಬಾರದು ಅಂತ ಶಾಸ್ತ್ರ. ಅಸ್ತ್ರಯುದ್ಧವನ್ನು ಮಾಡಬಾರದು. ಸಾಮಾನ್ಯವಾಗಿ ನಮ್ಮಲ್ಲೇನೆ ಕೈಲಿ ಶಕ್ತಿ ಇದ್ದ ಕೋಲು ಹಿಡ್ಕೊಂಡು ಓಡಾಡಬಾರದು ಅಂತಾರಲ್ಲ ಹಾಕಿ, ಓಡಾಡಿದ್ರೆ ಬದುಕ ಅಂತ ಕರೀತಾರೆ ಅಂತ ಯೋಚನೆ. ಅಸಮರ್ಥನಾದ ಮಾಡೋ ಕೆಲಸ. ವೀರಚೇರ್ ಮಗರು ಓಡಾಡ್ತಿದ್ರೆ ಪಾಪ ಏನಾಯ್ತು ಅಂತ ಕೇಳ್ತಾರೆ ತಕ್ಷಣನೇ. ಬಂಗಾರ ವೀರಚೇರ್ ಸ್ವಾಮಿ ಅಂತಾರೆ. ಯಾ ವೀರಚೇರ್ ವೀರಚೇರೆ, ಯಾವ ಬೆಳ್ಳಿನ ಮಾಡಿಸಿದ್ರು ಅಷ್ಟೇ, ಬಂಗಾರ ಮಾಡಿಸಿದ್ರು ಅಷ್ಟೇ, ನಿಮ್ ಕಾಲು ಹೋಗಿದೆ ಅಂತಾನೆ ಅರ್ಥ ಅದಕ್ಕೆ. ಅದೇ ರೀತಿ ಅಸ್ತ್ರಯುದ್ಧ ಮಾಡಿದ್ರೆ ಏನು ಅಂತ ಕೇಳಿದ್ರೆ ಕೈಲಾಗೋದಿಲ್ಲ ಅಂತ ಅರ್ಥ. ಅಸ್ತ್ರಯುದ್ಧ ಯಾರು ಮಾಡಬೇಕು ಅಂದ್ರೆ ಕೈಲಾಗದವರು ಮಾಡಬೇಕು. ಭೀಮಸೇನ ಬಲ ಬಲ ಭೀಮ, ಅದೇ ಅಸ್ತ್ರಯುದ್ಧ ನೆಸಿಟಿನೇ ಇಲ್ಲ ಭೀಮಸೇನಿಗೆ. ಉಳಿದವರಲ್ಲಿ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ಅವ್ರಿಗೆ ಬೇಕವರಿಗೆ ಹೆಲ್ಪ್ ಬೇಕವರಿಗೆ ಅದಕ್ಕೆ ಉಪಯೋಗಿಸ್ತಾರೆ. ಅಸ್ತ್ರಯುದ್ಧದ ಅರ್ಥ ಏನು ಅಂದ್ರೆ ಆಯಾ ಮಂತ್ರಗಳಿಂದ ದೇವತೆಗಳು ಸ್ತೋತ್ರ ಮಾಡಬೇಕು. ಸ್ವಾಮಿನ ಶರಣು ಹೊಕ್ಕಿದ್ದೇನೆ, ಉಪಕಾರ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕು, ಅವ್ರು ಮಾಡಿಕೊಡ್ತಾರೆ. ಈ ರೀತಿ ಪ್ರಾರ್ಥನೆ ಮಾಡಿ ಕೆಲಸ ಮಾಡಿಕೊಳ್ಳೋದು ಶುದ್ಧ ಭಾಗವತ ಧರ್ಮ ಅಲ್ಲ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ತವ್ಯ ಕರ್ಮ ಫಸ್ಟ್ ರ್ಯಾಂಕ್ ಬಂದು ನಾನು ಕೆಲಸ ಕೊಡಿ ಅಂತ ರಿಕ್ವೆಸ್ಟ್ ಮಾಡಬೇಕಾಗಿಲ್ಲ. ಅಪ್ಲಿಕೇಶನ್ ಹಾಕಿದ್ರೆ ಕೊಡೋದು ಹೋದ್ರೆ ನಿಮ್ಮರ್ಯಾದೆ ಹೋಗುತ್ತೆ ಅಷ್ಟೇನೆ. ಮೆರಿಟ್ ಇರೋದು ಯಾತಕ್ಕೆ, ಆ ವಿಶ್ವಾಸ ಅವನಿಗೆ ಇರಬೇಕು. ಅಲ್ಲಿ ಅಂಗಲಾಚಿ ಕೇಳಬೇಕಾದ ಕಾರಣ ಇಲ್ಲ, ಅದೊಂದು ಡಿಫೆಕ್ಟ್ ಅದು ಒಂದು. ಆದ್ದರಿಂದ ಭಗವದ್ಭಕ್ತರಾದವರು ಮಾಗೃಧ ಕಸ್ಯ ಸ್ವಿಧನಂ, ಈಶಾವಾಸ್ಯ ಉಪನಿಷತ್ ಹೇಳುತ್ತದೆ. ತೇನ ತಕ್ತೇನ ಪುಂಜೀತಾಹ ಮಾಗೃಧ ಕಸ್ಯ ಸ್ವಿಧನಂ. ದೇವರು ಕೊಟ್ಟಿದ್ದಲ್ಲಿ ನಂಬ ನಿಶ್ಚಿಂತೆಯಾಗಿ ಬದುಕಿ ಇನ್ನೊಬ್ಬರ ಮುಂದೆ ಕೈ ಚಾಚಬೇಡಿ ಅಂತ ಭಗವಂತ ಹೇಳುತ್ತಾರೆ. ಉಪನಿಷತ್ ಸಂದೇಶ ಅದು ಒಂದು. ದೇವರು ಸರ್ವಜ್ಞ, ನಮಗೆ ಏನ್ ಬೇಕೋ ಗೊತ್ತು, ಅದನ್ನು ಕೊಟ್ಟಿರ್ತಾನೆ ದೇವರು. ನಮಗೆ ಸಾಲದಿಲ್ಲ ಅಂತ ಯಾಕೆ ಇನ್ನೊಬ್ಬರಿಂದ ಕೈ ಚಾಚ್ತೀರಿ ಅಂತ ಕೇಳುತ್ತಾರೆ. ಇಂಥ ಧರ್ಮ ಪಾಲನೆ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ, ರುಜುಗಳಿಗೆ ಮಾತ್ರ ಸಾಧ್ಯ. ಭೀಮಸೇನ ರುಜು ಪುಂಗವ, ಆದ್ರಿಂದನೇ ಯಾರು ಬಂದನ್ನು ಕೈ ಚಾಚೋದಿಲ್ಲ. ಆದ್ರಿಂದ ಅಸ್ತ್ರದ ಮಂತ್ರಗಳೆಲ್ಲ ಗೊತ್ತಿದ್ರೂ ಕೂಡ ಭೀಮಸೇನ ಉಪಯೋಗ ಮಾಡಿಕೊಳ್ತಾ ಇರಲಿಲ್ಲ. ಜನಗಳಿಗೆ ಗೊತ್ತಾಗಬೇಕಲ್ಲ ಅಸ್ತ್ರ ಇದ್ದ ಗೊತ್ತಿದೆ ಅಂತ ಹೇಳಿಬಿಟ್ಟು. ಅದ ಕೃಷ್ಣ ಹೇಳಿದ್ದರಂತೆ, ಅರ್ಜುನ ಭೀಮಸೇನ ನೀನು ಎರಡು ಸರ್ತಿ ಮಾತ್ರ ಅಸ್ತ್ರಯುದ್ಧವನ್ನು ಮಾಡಬೇಕು ಅಂತ ಹೇಳಿರ್ತ. ಎರಡು ಸರ್ತಿ ಮಾತ್ರ ಮಾಡಬೇಕು. ಅದಕ್ಕೆ ನಿನಗೆ ಗೊತ್ತಿಲ್ಲ ಅಂತ ಜನಗಳಿಗೆ ತಪ್ಪು ಕಲ್ಪನೆ ಬರಬಾರದು. ಒಂದು ಪ್ರಸಂಗ ಯಾವುದು ಅಂದ್ರೆ, ಅಲಂಬುಸ ಬರ್ತಾನಲ್ಲ ಯುದ್ಧಕ್ಕೆ, ಅವನೊಳ್ಳೆ ಅಸ್ತ್ರಜ್ಞ, ಅವನೇ ಅಸ್ತ್ರಯುದ್ಧವನ್ನು ಮಾಡಬೇಕು ಅಂತ ಹೇಳಿದ್ನಂತೆ. ಆಗ ಭೀಮಸೇನ ಅಸ್ತ್ರಯುದ್ಧ ಮಾಡ್ತಾ ಇದ್ದಾರೆ. ಇದನ್ನು ತುಂಬಾ ಜನ ಅರ್ಥ ಮಾಡಿಕೊಂಡ್ರೆ ಭೀಮಸೇನೆಗೆ ಅಸ್ತ್ರಯುದ್ಧ ಬರೋದಿಲ್ಲ ಅಂತ ಯಾರು ತಿಳ್ಕೊಂಡಿದ್ದಾರೆ ಅವ್ರು ಮಹಾಭಾರತ ಓದಿಲ್ಲ ಅಂತ ಅರ್ಥ ಆಗ್ತದೆ. ಆಗ ಭೀಮಸೇನ ಅವನು ಮಾಯೆಯಿಂದ ಅಸ್ತ್ರ ಬಿಡಲಿಕ್ಕೆ ಶುರು ಮಾಡಿದಾಗ ಅಲಂಬುಸ, ಅವನ ಹೆಸರು ನೋಡಿ ಅಲಂಬುಸ ಅಲಂಬುಷ ಅಂತ ಹೆಸರು ಇರ್ತಾವ ಅಂತ ಕೇಳಿದ್ರೆ, ಬುಷ್ ಗಿಲ್ವೇನು ಇವತ್ತು, ಬುಷ್ಗೆ ಇಲ್ವೇನು, ಅಲಂಬುಷ್ ಅಷ್ಟೇ, ಇನ್ನೊಬ್ಬ ಅಲಂ ಸೇರಿದೆ ಅಷ್ಟೇ. ಅಂದ್ರೆ ಪುರಾಣ ಕಾಲ ಹೆಸರು ಅವೆಲ್ಲ ಕೂಡ ಬುಷ್ಷು ಅಲಂಬುಷು ಅಂತ ಬುಷ್ಟು ಜಾರ್ಜ್ ಬುಷ್ಷು ಆ ಬುಷ್ ಇದ್ದಾಗೆ ಇದ್ದಾನೆ ಅಷ್ಟೇ ಅಲಂಬುಷ. ಅವನೇನು ಮಾಡದ, ಭಯಂಕರ ಬಾಣ ಬಿಟ್ಟಾಗ ಭೀಮಸೇನ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿದನೆ ಅಂತ ರೆಮಿಡಿ. ಅದಕ್ಕೆ ಯಾರು ಮಾಯೆಯನ್ನ ಉಪಯೋಗಿಸ್ತಾರೋ, ಸಂಮೋಹನ ಮಾಡಿದಾಗ ವಿಜ್ಞಾನಾಸ್ತ್ರ ಬಿಡಬೇಕಲ್ಲ, ವಿಜ್ಞಾನಾಸ್ತ್ರವನ್ನು ಬಿಟ್ಟರಂತೆ. ಅದು ಅವನ ಮೈಯನ್ನು ಸೀಳ್ಕೊಂಡು ಹೋಯ್ತಂತೆ ಆ ಕಡೆಗೆ. ಆಗ ಅವನಿಗೆ ಭಯ ಉಂಟಾಯ್ತಂತೆ, ಓಹೋ ಈ ಭೀಮಸೇನಿಗೆ ಎಲ್ಲ ಬರುತ್ತೆ ಅಂತ ಗೊತ್ತಾಯ್ತಂತೆ. ಅಲ್ಲಿಂದ ಓಡೋಗ್ಬಿಡ್ತಾನೆ ಆ ಕಡೆ. ಅಂದ್ರೆ ಅವನು ಒಪ್ಕೋತಾರೆ ಭೀಮಸೇನ ಅಸ್ತ್ರಜ್ಞ ಅಂತ, ಒಪ್ಕೊಂಡು ಪರಾರಿ ಆಗಿಬಿಟ್ನಂತೆ, ಓಡೋಗ್ಬಿಡ್ತಾನೆ. ಆಮೇಲೆ ಏನಾಯ್ತು, ಘಟೋತ್ಕಚ ನೋಡ್ತಾನೆ, ನಾವು ಅಪ್ಪನ ತಂಡೆಗೆ ಹೋಗ್ತೀಯ ಬಾ ನಿನ್ನ ಮಾಡ್ತೇನೆ ಅಂತ ಹೇಳಿಬಿಟ್ಟು ಅಲಂಬುಸ ಮೇಲೆ ತಾನೆ ಜುಗು. ಭೀಮಸೇನ ಅವನು ಹೊಡಿಲಕ್ಕೆ ಹೋಗೋದಿಲ್ಲ ಆಮೇಲೆ ಅಲಂಬುಸನನ್ನ. ಯಾಕೆ ಅಂದ್ರೆ ಶಾಸ್ತ್ರ ಹೇಳುತ್ತದೆ, ಯಾರು ಹೆದರಿ ಓಡುತ್ತಾರೋ ಅವರು ಮಹಾವೀರ ಕೊಲ್ಲಬಾರದು. ಹೆದರಿ ಓಡಿದವರನ್ನ ಕೊಂದ್ರೆ ಇವರಿಗೆ ಅವ ಚಿಕ್ಕವರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಾಗ ಆಗ್ತದೆ ಅಂತ ನಿಯಮ. ಆದ್ರೆ ಭೀಮಸೇನರ ಹೊಡಿಲಕ್ಕೆ ಹೋಗೋದಿಲ್ಲ, ಕಠೋತ್ಕತೆ ಬಿಡೋದಿಲ್ಲ. ನಾವು ಅಪ್ಪನ ತಂಡೆ ಹೋಗಿದ್ದೆ ಮಾಡ್ತೇನೆ ಬಾ ಅಂತೇಳಿ ಯುದ್ಧ ಮಾಡ್ತಾನೆ. ಆ ಅಲಂಬುಸನನ್ನು ಹಿಡಿದು ಕಲೆಗೆ ಬಿಡಿಸಿ ಅವನ ತಲೆ ಮೇಲೆ ತನ್ನ ಕಾಲನ್ನು ಊರಿ ಒತ್ತಿದನಂತೆ. ಹಾಗೆ ಕ್ರಶ್ ಆಗಿ ಹೋದಂತಾಗೆ ಅವನು ಪೀಸ್ ಪೀಸ್ ಆಗಿ ಹೋಗ್ತಾನೆ, ಕೊಂದು ಹಾಕಿಬಿಡ್ತಾನೆ. ಭೀಮಸೇನ ನೋಡಿದ ನನ್ನ ಮಗನೇ ಕೊಂದ್ರೆ ನನ್ನ ತಂಡೆಗೆ ಯಾಕೆ ಬರ್ತೀಯ, ಹೋಗಿ ಅದು ಬಿಟ್ಟುಬಿಟ್ರೆ ಎಂಥ ಮಗ ಇದ್ದ ನೋಡಿದೀಯಾ ಅಂತ ಹೇಳಿಬಿಟ್ಟು ತೋರಿಸಿದರೆ. ಇಂಥ ಪರಾಕ್ರಮ ತೋರಿಸ್ತಕ್ಕಂಥ ಒಬ್ಬ ಮಕ್ಕಳು ದುರ್ಯೋಧನನಿಗಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇದರಲ್ಲೂ ದಾಖಲೆ ಪಾಂಡವರದ್ದೇ ಹೊರತು ಕೌರವರದ್ದಾಗಲೇ ಇಲ್ಲ. ಆ ಅಲಂಬುಸ ಹೋದ. ಅಷ್ಟೊತ್ತಿಗೇನಾಗಿದೆ, ಈ ಕಡೆಯಿಂದ ಕೃತವರ್ಮಾನ ಯುದ್ಧಕ್ಕೆ ಬರ್ತಾ ಇದ್ದಾರೆ ಕೌರವರ ಕಡೆಯಿಂದ. ಅವನೊಬ್ಬ ಯಾದವ ವೀರ, ಅವನು ಅವ್ರ ಕಡೆ ಸೇರಿಬಿಟ್ಟಿರ್ತಾರೆ. ಸಾತ್ಯಕಿ ಈ ಕಡೆಗಿದ್ದಾರೆ. ಕೃತವರ್ಮ ಅನೇಕರನ್ನ ಗೆಲ್ತಾ 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 ಮುಂದೆ ಬರ್ತಾ ಇದ್ದಾನಂತೆ. ಆಗ ಸಾತ್ಯಕಿ ಯುದ್ಧ ಕಳಿಸ್ತಾ ಇದ್ದಾರೆ. ಧರ್ಮರಾಜ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ವಿಚಿತ್ರ ಪ್ರಸಂಗ ನಡೆಸೋಗಿದೆ. ಧರ್ಮ ಅರ್ಜುನ್ ತುಂಬಾ ದೂರ ಹೋಗಿಬಿಟ್ಟಿದ್ದಾನೆ ಈಗಾಗಲೇನೆ. ಅಷ್ಟೊತ್ತಿಗೆ ದುರ್ಯೋಧನ ಬರ್ತಾನೆ ದ್ರೋಣಾಚಾರ್ಯರ ಹತ್ರ. ಯಥಾ ಪ್ರಕಾರ ಬಾಯಿ ಬಂದ ಬೈತಾನೆ, ಹಾ ಪಾರ್ಥ ಉಪೇಕ್ಷಿತ ಸ್ವಯ, ನಾನೇ ನೋಡ್ತಿದ್ದೇನೆ ಗುರು, ಎಂತ ಕೆಲಸ ಮಾಡಿಬಿಟ್ರಿ, ಜಯದ್ರಥನ ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟುಬಿಟ್ಟು ಅರ್ಜುನ ಒಳಗೋಗಿ ಕಳಿಸಿಬಿಟ್ರಲ್ಲ, ಇದು ಯಾವ ಪ್ರತಿಜ್ಞೆ ಅಂತ ಕೇಳಿದನಂತೆ. ಅರ್ಜುನ ಒಳಗೆ ಹಾಕ್ಬಿಟ್ರೆ ನೀವೀಗ, ನೀವೇನಾದ್ರೂ ಗಟ್ಟಿ ಮನಸ್ಸು ಮಾಡಿದ್ರೆ ಸಂಜೆವರೆಗೂ ಇಲ್ಲೇ ಇರಬೇಕಾಗಿತ್ತು ಅರ್ಜುನ, ಅಂಥದ್ದು ನೀವು ಒಳಗೆ ಬಿಟ್ಟಿದ್ದೀರಿ ಅಂತ ಗೊತ್ತಾಗ್ತಾ ಇದೆ, ಯಾಕೆ ಬಿಟ್ರಿ, ಅದು ಉಪೇಕ್ಷೆ ಮಾಡಿದ್ದೀರಿ ಬೇಲೆ ಶುರು ಮಾಡ್ತಾನೆ. ಅವರು ದ್ರೋಣಾಚಾರ್ಯ ನೋಡ್ತಾರೆ, ಅದು ದುರ್ಯೋಧನ ಬಾ ಇಲ್ಲಿ ಅಂತ ಕರೀತಾರೆ. ಹತ್ರ ಹೋಗ್ತಾನೆ, ಬಾಯಿಲಿ ಮುಖ ನೀನು ಕವಚ ಹಾಕ್ತೇನೆ ಅಂತ ಹೇಳಿ ಬಂಗಾರದ ಕವಚ ತಗೊಂಡ್ರೆ ಅವನ ಕವಚ ಹಾಕಿಬಿಟ್ರೆ ಅದು ಮಂತ್ರ ಹಾಕಿಬಿಡ್ತಾರೆ. ಎಲ್ಲಿಂದ ಗೊತ್ತಾ, ಅವನ ತಲೆಯಿಂದ ಕಾಲುವರೆಗೂ ಕವಚ ಅದು. ಅದು ಅವನು ಆಲ್ ಪ್ರೂಫ್ ಆಗಬೇಕೀಗ, ಈ ಶಕ್ತಿ ಕೊಟ್ಟಿದ್ದೇನೆ ನಿನಗೆ, ಹೋಗು ನೀನೀಗ, ನನ್ನ ಯಾಕೆ ಬೈತೀಯ ಸುಮ್ಮನೆ, ಎಲ್ಲಾ ಪಾಂಡವರ ಮೇಲೆ ಎದುರಿಗೆ ಬಂದ್ರೆ ನೀನು ಒಬ್ಬನೇ ಎಷ್ಟು ಯುದ್ಧ ಮಾಡ್ತೀಯಲ್ಲ, ಆ ಶಕ್ತಿ ಅರ್ಜುನ ಮೇಲೆ ಉಪಯೋಗಿಸಿಬಿಡು ಹೋಗೀಗ ಅಂತ ಹೇಳಿದ ತಕ್ಷಣ ಓಡೋಗ್ಬಿಟ್ಟಾನೆ. ರಥಕ್ಕೂ ಜೈ ಅಂತ ಓಡೋಗ್ಬಿಡ್ತಾನೆ. ಅವನ ಪಾಯಿಂಟ್ ನೋಡಿ, ಆನ್ಸರ್ನೇ ಅಲ್ಲ, ಅವ್ರು ಮಾಡಿದ್ದೇನೋ, ಯಾಕೆ ಬಿಟ್ಟಿದ್ರೆ ಉತ್ತರನೇ ಇಲ್ಲ, ಬೇರೆಯವರು ಮಾಡಿ ಮರೆಸಿಬಿಡ್ತಾರೆ. ಆ ಕಡೆ ದುರ್ಯೋಧನೆಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ, ಅದಕ್ಕೆ ನಾ ಇದೆಲ್ಲ ಮಾಡಿದ್ರೆ ಕರೆಕ್ಟ್, ಒಳಗೆ ಹಾಕ್ಬಿಟ್ರಿ ಮತ್ತೆ ಕೇಳೋದಿಲ್ಲ ಅವನು. ಯಾಕೆಂದ್ರೆ ಅವನು ಸ್ಟ್ರಾಂಗ್ ಪಾಯಿಂಟ್ ಇದ್ರೆ ತಾನೇ ಮಾತಾಡ್ಲಿಕ್ಕೆ. ಅವನಿಗೆ ಯಾರಿಗೆ ಖಚಿತವಾದಂತಹ ತಾತ್ವಿಕವಾದ ಒಂದು ಗುರಿ ಇಲ್ಲ ಅಂಥವನಿಗೆ ಖಚಿತವಾದ ಧೋರಣೆ ಇರೋದಿಲ್ಲ. ಅವನು ಓಡದ, ಫಾಸ್ಟ್ ಆಗಿ ಹೋಗಿ ಅರ್ಜುನ್ ಎದುರಿಗೆ ಅಟ್ಯಾಕ್ ಮಾಡಿದಂತೆ, ಬರದಂತೆ. ಯುದ್ಧ ಶುರುವಾಗ್ತಾ, ಇವ್ ಸಾಕ್ಷಾತ್ ಕಲಿ ಬೇರೆ, ಮಂತ್ರ ಕವಚ ಇದೆ, ಯುದ್ಧ ಶುರು ಮಾಡದ. ಭಯಂಕರ ಯುದ್ಧ ನಡೀತಾ ಇದೆ. ಅರ್ಜುನ ಏನೇನೋ ಪ್ರಯತ್ನ ಮಾಡ್ತಾನೆ, ಅವನ ಮೈ ಒಂದು ಬಾಣ ಬಿಡ್ತಾ ಇಲ್ಲ ದುರ್ಯೋಧನ ಮೈ, ಎಲ್ಲ ಕಡೆಯಿಂದ ಪಟ್ಟಂದು ಕೆಳಗೆ ಬಿಡ್ತಾ ಇದೆ ಅಷ್ಟೇ. ಅರ್ಜುನಿಗೆ ಆಶ್ಚರ್ಯವಾಗಿ ಹೋಯ್ತು, ಏನಿದು ಹೀಗಾಗಿಬಿಟ್ಟಿದೆ, ಎಂತೆಂತ ಬಾಣಗಳು ಪೂರ್ತಿ ನಿಸ್ಸತ್ವ ಕೆಳಗೆ ಬಿಡ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾನೆ. ಕೃಷ್ಣ ಏನಾಗಿದೆ ಅಂತ ಕೇಳುತ್ತಾನೆ ಅರ್ಜುನ. ಯೋಚನೆ ಮಾಡು ಅಂತ ಹೇಳುತ್ತಾನೆ ಕೃಷ್ಣ. ಯಾವಾಗ ಹೇಳಿದ್ರೆ ಯೋಚನೆ ಮಾಡು. ಅದಕ್ಕೆ ಧಿಯೋ ಯೋನಃ ಪ್ರಚೋದಯ, ನಾನು ಹೊರನಿಂದ ಹೇಳೋದಿಲ್ಲ. ದೇವರು ಯಾವಾಗಲೂ ಹಾಗೇನೆ, ವಿದ್ಯಾರ್ಥಿ ಬರಿತಾ ಕೂತಿರ್ತಾರೆ, ಸಾರ್ ಅಂತ ಯೂನಿಲೆಟ್ರಿ ಕೇಳಿಬಿಟ್ರೆ ಯೋಚನೆ ಮಾಡಿ ಬರೆಯ ಅಂತ ಹೇಳ್ತಾರೆ. ಅಲ್ಲಿ ಪಾಠ ಮಾಡಲು ಶುರು ಮಾಡಿದ್ರೆ ಗೋವಿಂದ, ಎಕ್ಸಾಮ್ ಅದಲ್ಲಿ ಪಾಠ ಮಾಡೋದಲ್ಲ ಅದು. ಒಳ್ಳೆ ಶಿಷ್ಯ ಪಾಪ ಕೇಳ್ತಾರೆ, ಯೋಚನೆ ಮಾಡೋ ಅಷ್ಟೇ. ಕೇಳಿದ ಕೇಳೋದು ಅವನ್ ತಪ್ಪು, ಹೇಳೋದು ಇವನ್ ತಪ್ಪು, ಹೇಳಬಾರದು. ಸಂಸಾರ ಅಂದ್ರೆ ಪರೀಕ್ಷೆ ಇದ್ದಾಗೆ, ದೇವರು ಎದುರು ಕಾಣ್ಕೊಂಡು ಉತ್ತರ ಕೊಡೋದಿಲ್ಲ. ಏನು ಸೊಲ್ಯೂಷನ್ ಇದ್ರು ಕೂಡ ಒಳಗೆ ಹೊಳಸ್ತಾನೆ ಅಂತ ಹೇಳಿದ್ದಾರೆ. ಯಾವಾಗ ಹೊಳಸ್ತಾನೆ, ಹೊಳಸು ಅಂತ ಕೇಳಿದ್ರೆ ಗಾಯತ್ರಿ ಮಂತ್ರ ಹೇಳಿದವ್ರು ಏನ್ ಹೊಳಸ್ತಾನೆ ಪರಮಾತ್ಮ. ಧಿಯೋ ಯೋನ ಪ್ರಚೋದಯ ಅಂತ ಅಂದ್ರು ಒಂದೇ, ಬುದ್ಧಿ ಪ್ರೇರಕರಾಗಿ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸು ಅಂದ್ರು ಒಂದೇನೆ. ಆ ತಕ್ಷಣ ಅರ್ಜುನಿಗೆ ಅರ್ಥವಾಯ್ತಂತೆ, ಓ ನನಗೆ ತಿಳಿಯಿತು, ಇದು ಮಂತ್ರ ಕವಚ, ಆದ್ರಿಂದನೆ ಯಾವ ಬಾಣನೂ ಅವನಿಗೆ ಮುಟ್ತಾ ಇಲ್ಲ, ಯಾವ ಅಸ್ತ್ರಗಳು ಭೇದನೆ ಮಾಡ್ತಾ ಇಲ್ಲ, ಅದು ಆಲ್ ಪ್ರೂಫ್ ಆಗಿರತಕ್ಕಂಥ ಕವಚ, ಆದ್ದರಿಂದ ಈ ಫಜೀತಿ ಬಂದಿದೆ ಅಂತ ಗೊತ್ತಾಯ್ತು. ಆಗ ಯೋಚನೆ ಮಾಡ್ತಾನೆ, ಹೊಳಿತಂತೆ. ನೋಡಿದ್ರೆ ಒಂದು ಮಾತಿದೆ ಯಾವಾಗಲೂ ಕೂಡ, ಎ ಪ್ರಾಬ್ಲಮ್ ವೆಲ್ ಅಂಡರ್ಸ್ಟುಡ್ ಈಸ್ ಹಾಫ್ ಸಾಲ್ವ್ಡ್ ಅಂತ ಒಂದು ಮಾತಿದೆ. ಡಾಕ್ಟರ್ಗೆ ಅಷ್ಟೇ, ರೋಗ ಯಾವುದಂತ ಗೊತ್ತಾದ್ರೆ ಔಷಧಿ ಕೊಡೋದು ಸುಲಭ, ಡಯಾಗ್ನೋಸ್ ಮಾಡೋದಲ್ಲೇ ರೋಗಿ ಸತ್ತೋದ್ರೆ ಫಜೀತಿ ಆಗ್ತದೆ ಅಷ್ಟೇ. ಡಯಾಗ್ನೋಸ್ ಸರಿಯಾಗಿ ಮಾಡಿದೆ ಅಂದ್ರೆ ಡಾಕ್ಟರ್ ಎಷ್ಟೋತ್ತರ ಫೀಸ್ ಕೊಡೋದು ಅದಕ್ಕೇನೆ, ಔಷಧಿ ಬರ್ಕೊಡ್ತಾನೆ ಅಷ್ಟೇನೆ, ಅಂಗಡಿ ಬೇರೆ ಕಡೆ ತಗೊಳ್ತಾರೆ, ಬಟ್ ರೋಗ ಯಾವುದು ಅಂತ ಹೇಳಿ ಮೆಡಿಕಲ್ ಶಾಪ್ ತಾನೆ ಹೇಳೋದಿಲ್ಲ, ಅದನ್ನ ಡಾಕ್ಟರ್ ಗುರುತಿಸಬೇಕು. ಅದನ್ನ ಸಮಸ್ಯೆ ಗುರುತಿಸಿಬಿಟ್ರೆ ನಮ್ಮ ಯಶಸ್ಸು ಬಂದಾಗ ಲೆಕ್ಕ. ಅರ್ಜುನ ಸಮಸ್ಯೆ ಗೊತ್ತಾಯ್ತು, ಇದು ಮಂತ್ರ ಕವಚ, ಯಾವ ಕವಚ ಎಲ್ಲ ಅರ್ಥ ಮಾಡಿಕೊಂಡ. ತಕ್ಷಣ ಅದಕ್ಕೆ ಪರಿಹಾರ ಸಿಕ್ತೇವೆ ಅವನಿಗೆ. ಅದಕ್ಕೊಂದು ರೆಮಿಡಿ ಯೋಚಿ, ಕರೆಕ್ಟ್ ರೆಮಿಡಿ ಇತ್ತು, ಅದನ್ನು ತಗೊಂಡ, ಅಸ್ತ್ರವನ್ನು ಇಟ್ಟ. ಇನ್ನೇನು ಪ್ರಯೋಗ ಮಾಡಬೇಕು ಅದನ್ನ ದುರ್ಯೋಧನ ಮೇಲೆ ಮಾಡಿದ ಅಂದ್ರೆ ಅವನ ಕವಚ ಪೀಸ್ ಪೀಸ ಕೆಳಗೆ ಬೀಳೋದು. ಅಶ್ವತ್ಥಾಮರು ಎಲ್ಲೋ ಇರ್ತಾರೆ ನೋಡ್ತಾರೆ ಇದನ್ನ. ಅಶ್ವತ್ಥಾಮಾಚಾರ ನೋಡ್ತಾರೆ, ಓಹೋ ದುರ್ಯೋಧನೆಗೆ ಕವಚ ನಮ್ಮ ಅಪ್ಪ ಹಾಕಿದ್ದಾರೆ, ಅರ್ಜುನ ಹೊಡೆದು ಬಿಡ್ತಾನೆ, ಈಗ ಹೊಡೆದು ಬಿಟ್ರೆ ದುರ್ಯೋಧನ ಸಿಕ್ಕಾಕೊಂಡು ಅದ್ದಾಡಿ ಬಿಡ್ತಾನೆ ಆಮೇಲೆ ಎಂದು ಗೊತ್ತಾಗಿಬಿಟ್ಟು, ಸಂಧೀಯಮಾನಂತೂ ಶರಂತು ತತ್ತು, ಆ ಇನ್ನು ಬಾಣ ಇಡ್ತಿದ್ದಾನೆ ಅರ್ಜುನ, ಅಲ್ಲಿಂದ ನೋಡಿದವರೇ ಅಲ್ಲಿಂದ ಬಾಣ ಹೊಡೆದ್ರಂತೆ ಗುರಿ ಇಟ್ಟು. ಎಲ್ಲೋ ಇದ್ದಾರೆ, ಎಷ್ಟು ಸಾಮರ್ಥ್ಯ ಇರಬೇಕು, ರುದ್ರದೇವರ ಅವತಾರ ಈ ಮಧ್ಯೆ ಅವರು, ಅಲ್ಲಿಂದ ಬಾಣ ಹೊಡೆದ್ರೆ ಪಟ್ಟತ್ತಿಲ್ಲ ಮುರಿದೋಗ್ಬಿಡ್ತಂತೆ. ಹಾಗೆ ಇಲ್ಲಿ ಇಡ್ತಾರೋ ಬಾಣ ಹಾಗೆ ಮುರಿದೋಯ್ತು, ಇನ್ನೊಂದು ಬಾಣ ತಗೊಳಗಿಲ್ಲ ಮತ್ತೆ, ಆ ಬಾಣ ಎರಡನೇ ಸರ್ತಿ ಉಪಯೋಗಿಸಕ್ಕೆ ಬರೋದಿಲ್ಲ. ಇನ್ನೊಂದು ವಿಶೇಷ, ಎಷ್ಟು ರಿಸ್ಕ್ ಇದೆ ಅರ್ಜುನನಿಗೆ. ಕೆಲವು ಅಸ್ತ್ರಗಳು ಮತ್ತೆ ಮತ್ತೆ ರಿಪೀಟ್ ಮಾಡಕ್ ಬರೋದಿಲ್ಲ, ಮತ್ತೆ ಕೊಡ ಆಗಿಲ್ಲ ಅದನ್ನ. ಅಸ್ತ್ರ ಅಲ್ಲಿಂದ ಹೊಡೆದಾಕ್ಬಿಟ್ಟಿದ್ದಾರೆ ಈಗಾಗಲೇನೆ. ಏನ್ ಮಾಡ್ಬೇಕು ಅರ್ಜುನ? ಕೃಷ್ಣ ಅಂತಾನೆ ಅರ್ಜುನ, ಮತ್ತೆ ಯೋಚನೆ ಮಾಡು. ಕೃಷ್ಣದ ಉತ್ತರ ಅದೇನೆ, ಯೋಚನೆ ಬುದ್ಧಿ ಕೊಟ್ಟಿರೋದೇ ಅದಕ್ಕೆ ಅಂತ ಹೇಳುತ್ತಾನೆ. ಬುದ್ಧಿ ಕೊಟ್ಟಿರೋದೇ ಅದಕ್ಕೆ ಯೋಚನೆ ಮಾಡು ಅಂತ ಹೇಳಿದ ತಕ್ಷಣ ಆಗ ಅರ್ಥ ಮಾಡಿಕೊಂಡಂತ ಅರ್ಜುನ, ಓಹೋ ಉತ್ತರ ಸಿಕ್ತು ಅನ್ಕೋತಾನೆ. ಆ ಕವಚ ಮೈಗೆಲ್ಲ ಹಾಕಿದ್ರಲ್ಲ, ಎರಡು ಕಡೆ ಮಾತ್ರ ಹಾಕಿದ್ದಿಲ್ಲ ಅಂತ ಕವಚನ, ಅಂಗೈಗಳಿಗೆ ಮಾತ್ರ ಕವಚ ಹಾಕಿದ್ದಿಲ್ಲ ಅಂತ. ಅದು ಮುಡಿಸ್ಲಕ್ ಬೇಕಲ್ಲ, ಕೈಗಳು ಹೊಡೆಯಲಕ್ ಬಾಳ ಹೊಡಲಕ್ ಬೇಕಲ್ಲ, ಅದಕ್ಕೆ ಮಾತ್ರ ಹಾಕಿದ್ದಿಲ್ಲ ಅಂತ. ನಮ್ಮ ಜನ ಅಂಗೈಗೆ ಒಂದೇ ಕವಚ ಹಾಕೋದು, ಗ್ಲೌಸ್ ಹಾಕೋತಾರಲ್ಲ ಅಂಗೈಗೆ ಮಾತ್ರ ಹಾಕೋತಾರೆ, ಆ ತಂಗೈಗೆ ಮಾತ್ರ ಬಿಟ್ಟಿದ್ರಂತ ಅವರು. ಅದನ್ನ ಅರ್ಥ ಮಾಡ್ಕೊಂಡು ಬಿಟ್ಟು ಎರಡು ಬಾಣ ತಗೋತಾನೆ, ಗುರಿ ಇಟ್ಟು ಅಂಗೈಗೆ ಹೊಡಿತಾನೆ ದುರ್ಯೋಧನ. ಅಂಗೈ ಈ ಅಂಗೈಗೆ ಒಂದು ಬಾಣ, ಆಗೈಗೆ ಒಂದು ಬಾಣ, ಬಾವಿ ಹೊಡ್ಕೋತ ಓಡೋಗ್ಬಿಡ್ತಾನೆ ಅಲ್ಲಿಂದ ದುರ್ಯೋಧನ. ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಎಂತ ದೊಡ್ಡ ಸಮಸ್ಯೆ, ಹೇಗೆ ಪರಿಹಾರ ಆಯ್ತು ನೋಡಬೇಕಾದ್ರೆ. ಅದು ಅರ್ಜುನ ಇಷ್ಟೆಲ್ಲ ಮಾಡಿದ್ದಲ್ಲಿ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ, ಬಾಯಿಂದ ಹಿಡಿದೆ ಒಳಗಿಂದ ಪ್ರೇರೇಪಣೆ ಮಾಡುತ್ತಾನೆ. ಅದಕ್ಕೆ ನಾವು ದೇವರನ್ನ ಪ್ರಾರ್ಥನೆ ಮಾಡಿ ಉದ್ಧಾರ ಆಗಬೇಕೇ ಹೊರತು ಎದುರಿ ಬಂದು ಗೈಡ್ ಮಾಡುವಂತ ಕೇಳೋದಕ್ಕೆ ಹೋಗಬಾರದು. ಇದನ್ನ ನಾವು ಗಾಯತ್ರಿ ಮಂತ್ರ ಯಾತಕ್ಕೆ, ಸ್ತೋತ್ರ ಯಾತಕ್ಕೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಯಾತಕ್ಕೆ, ದ್ವಾದಶ ಸ್ತೋತ್ರ ಯಾತಕ್ಕೆ ಎಂಬುದು ನಮಗೆ ಅವಾಗ ಅರ್ಥ ಆಗ್ತದೆ. ಇಷ್ಟೆಲ್ಲ ನಡೀತು, ಇಷ್ಟೊತ್ತಿಗೆ ಅರ್ಜುನ ತುಂಬಾ ದೂರ ಹೋಗಿದ್ದಾನಲ್ಲ. ಆಗ ಅರ್ಜುನನ